ಈ ಸುಖವನ್ನು ಪ್ರತಿಯೊಬ್ಬರು ಅನುಭವಿಸ್ತಾರೆ, ಆದರೆ ನಿಜವಾದ ಸುಖ ಯಾವುದೆಂದು ನಾವು ತಿಳಿದಿಲ್ಲ ಅಂತ ನಾವು ಫೋರ್ತ್ ಕ್ಲಾಸ್ ಅಲ್ಲಿ ನಾವು ಒಂದು ಉದಾಹರಣೆ ಮೂಲಕ ಪ್ರಭುಪಾದ ಇದರಲ್ಲಿ ಹೇಳ್ತಾ ಇದಾರೆ. ಆ ಉದಾಹರಣೆ ಏನು ಅಂದ್ರೆ, ಒಂದು ಕಲ್ಲನ್ನ ತಗೊಳ್ತಾರೆ, ಒಂದು ಕಲ್ಲು ಉದಾಹರಣೆ ತಗೊಳ್ತಾರೆ. ಸೊ ಅದಕ್ಕೆ ಪ್ರಜ್ಞೆ ಇರೋದಿಲ್ಲ. ಸೊ ಆ ಪ್ರಜ್ಞೆ ಹಿಂದೆ ಇರುವಂತ ಇದು ಕಲ್ಲಿಗೆ ಪಕ್ವವಾದ ಪ್ರಜ್ಞೆ ಇರೋದಿಲ್ಲ ಅಂತ ಪ್ರಭುಪಾದ ಹೇಳ್ತಾ ಇದಾರೆ. ಸೊ ಬಟ್ ಎಲ್ಲಾ ಋತುಗಳಲ್ಲೂ ಮರಗಳು ಬಹುಕಾಲ ಒಂದೆಡೆ ನಿಂತಿರಬಲ್ಲದು, ಆದರೆ ಅವು ದುಃಖಗಳನ್ನು ಅನುಭವಿಸುವ ಮಾರ್ಗವೇ ಇಲ್ಲ. 3 ದಿನಗಳ ಕಾಲ ಅಥವಾ ಅದಕ್ಕೂ ಕಡಿಮೆ ಕಾಲ ಮರದಂತೆ ಒಂದೇ ಕಡೆ ನಿಂತಿರೋ ಎಂದು ಒಬ್ಬ ಮನುಷ್ಯನಿಗೆ ಹೇಳಿದರೆ ಆ ಪಾಡನ್ನು ತಾಳಲು ಅವನು ಸಮರ್ಥನಾಗಲಾರ. ಒಟ್ಟಿನಲ್ಲಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯ ಪ್ರಜ್ಞೆ ಇಷ್ಟರ ಮಟ್ಟಿಗೆ ಬೆಳೆದಿರುವುದು ಎನ್ನುವುದನ್ನು ಅವಲಂಬಿಸಿದೆ ಎಂದರೆ ಪ್ರತಿ ಜೀವಿಯು ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಸೊ ಹಾಗಾದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಮನುಷ್ಯನ ಪ್ರಜ್ಞೆ ಬಂದು ಕಲ್ಲು ಅಥವಾ ಈ ತರ ಇರುವಂತ ವಸ್ತುಗಳಿಗಿನ ಹೆಚ್ಚು ಪ್ರಜ್ಞೆ ಇದೆ ಅಂತ ಹೇಳ್ತೀವಿ. ನಾವು ಈ ಐಕ ಜಗತ್ತಿನಲ್ಲಿ ಅನುಭವಿಸುತ್ತಿರುವ ಸುಖವು ನಿಜವಾದ ಸುಖವಲ್ಲ. ಸೊ ನೀನು ಸುಖವಾಗಿರುವೆಯಾ ಎಂದು ಒಂದು ಮರವನ್ನು ಕೇಳಿದ್ದಾದರೆ ಉತ್ತರ ಕೊಡುವ ಶಕ್ತಿ ಆ ಮರಕ್ಕಿದ್ದು ಅದು ಹೇಳಬಹುದಾದರೆ ನಿಂತ ಕಡೆಯೇ ವರ್ಷ ಉದ್ದಕ್ಕೂ ಸುಖವಾಗಿದ್ದೇನೆ, ಚಳಿಗಾಲದಲ್ಲಿ ಹಿಮ ಸುರಿಯುವುದನ್ನು ನಾನು ನಿಜಕ್ಕೂ ಸಂತೋಷದಿಂದ ತಾಳಿಕೊಂಡಿದ್ದೇನೆ ಎಂದು ಹೇಳಿತು. ಇಂತಹ ಸುಖದಿಂದ ಮರವೇನೋ ಸಂತೋಷ ಪಟ್ಟೇತು, ಆದರೆ ಮನುಷ್ಯನ ಪಾಲಿಗೆ ಇದು ಬಹು ಕೀಳುತನದ ಸುಖ. ಸೊ ಇದ್ರ ಬಗ್ಗೆ ನಾವು ಸತಿ ವಿಚಾರಣೆ ಮಾಡ್ತಾ ಇದ್ವಿ. ಇದ್ರಲ್ಲಿ ಏನಾಯ್ತಾ ಇದ್ರೆ ಅಂದ್ರೆ ಒಂದು ಮರ ಆತರ ಎಲ್ಲ ಋತುಗಳಲ್ಲೂ ನಿಂತ್ಕೊಡುತ್ತೆ, ಚಳಿ ಗಾಳಿ ಮಳೆ ಇತರ. ಸೊ ಅದಕ್ಕೆ ಒಂಥರ ಸುಖ ಅನ್ನಿಸ್ಬೋದು ಒಂದು ರೀತಿಯಲ್ಲಿ. ಆದ್ರೆ ಆ ಸುಖ ಹೇಗೆ ನಮ್ಗೆ ಕಂಪೇರ್ ಮಾಡ್ತಾ ಇದಾರೆ ಹೋಗ್ಬೋದ್ರೆ, ಅದ್ ಹೇಳ್ತಾರೆ ನಮ್ಮ ಸುಖ ಆ ಸುಖಕ್ಕಿಂತ ಹೆಚ್ಚು ಮಟ್ಟಿಗೆ ಇರೋದು ಅಂತ ಈ ಉದಾಹರಣೆಯಲ್ಲಿ ಹೇಳ್ತಾ ಇದಾರೆ. ಆಕ್ಚುಲಿ ನಿಜ ಅದು. ನಾವು ಯಾರು ಮರಕ್ಕೆ ಹೋಗ್ಬಿಟ್ಟು ಕೇಳೋದಿಲ್ಲ ಅಥವಾ ಸುಖ ಆಗಿದೆ ಅಂತ, ಯಾಕಂತಂದ್ರೆ ಆ ಮರಕ್ಕೆ ಇರುವಂತ ಸುಖ ಬಹಳ ಕೀಳ ಮಟ್ಟದ ಸುಖ, ಅಂದ್ರೆ ಕೀಳು ಕಾರಣ ಸುಖ ಅಂತ ಕೋಪದಿಂದ ಹೇಳ್ತೀವಿ. ಜೀವಿಗಳಲ್ಲಿ ನಾನಾ ಬಗೆಯವರಾಗಿದ್ದಾರೆ. ಇಲ್ಲಿಂದ ನಾವು ಆಕ್ಚುಲಿ ಕಂಟಿನ್ಯೂ ಮಾಡ್ತೀವಿ. ಜೀವಿಗಳಲ್ಲಿ ನಾನಾ ಬಗೆಯ ಬಗೆಯವರಾಗಿದ್ದಾರೆ, ನಾನು ತಪ್ಪು ಬರ್ತೀನಿ. ಹಾಗೆಯೇ ಸುಖದ ಬಗೆಗಿನ ಅವರ ಗ್ರಹಿಕೆಗಳು ಕಲ್ಪನೆಗಳು ಬೇರೆ ಬೇರೆ ತೆರನಾಗಿವೆ, ಬೇರೆ ಬೇರೆ ವರ್ಗವಾಗಿದೆ. ಒಂದು ಪ್ರಾಣಿಯು ವಧೆಯಾಗಲು ಹೋಗುತ್ತಿರುವುದನ್ನು ನೋಡಿದ ಇನ್ನೊಂದು ಪ್ರಾಣಿಯು ತನ್ನ ಪಾಡಿಗೆ ತಾನು ಹುಲ್ಲು ಮೇಯುವ ಕಾಲದಲ್ಲಿ ಮಗ್ನವಾಗಿರುತ್ತದೆ. ಮುಂದಿನ ಸರದಿ ತನ್ನದೇ ಇರಬಹುದೆಂದು ಜ್ಞಾನ ಆ ಪ್ರಾಣಿಗೆ ಇರುವುದಿಲ್ಲ. ಮರುಕ್ಷಣವೇ ತಾನು ವಧೆಯಾಗಬಹುದಾಗಿತ್ತು, ತಾನು ಸುಖವಾಗಿದ್ದೇನೆಂದು ಆ ಪ್ರಾಣಿಯು ತಿಳಿದಿರುತ್ತದೆ. ಇದನ್ನ ನಾವು ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಒಂದು ಪ್ರಾಣಿ ಮುಂದೆ ಸಪೋಸ್ ಒಂದು ಲೈನ್ ಅಲ್ಲಿ ನಿಂತಿರುತ್ತೆ, ನೀವು ನೋಡಿರ್ತೀವಿ ಕೆಲವು ಕಡೆ. ಸೊ ಅದು ಪ್ರಾಣಿ ಹುಲ್ಲು ನೀಟಾ ಇರುತ್ತೆ, ಮೊದಲನೇ ಪ್ರಾಣಿನ ಕಣಿತಾ ಇರ್ತಾರೆ, ಅದ್ರ ಹಿಂದ್ಗಡೆ ಇರೋ ಪ್ರಾಣಿ ಇನ್ನೂ ತಿಂತಾ ಇರುತ್ತೆ. ಅದ್ ಗೊತ್ತಾಗ್ತಲ್ಲ ಇದ್ರ ಮುಂದ್ಗಡೆ ನಾನ್ ನೆಕ್ಸ್ಟ್ ಬರ್ತಾ ಇದೀನಿ ಇದ್ರಲ್ಲಿ ಅಂತ. ಹೀಗೆ ಸುಖದಲ್ಲಿ ಅದು ಅದನ್ಕೊಳ್ತಾ ಇರ್ತದೆ, ಇವಾಗ ಚೆನ್ನಾಗಿ ತಿಂತಾ ಇದೀನಿ. ಸೊ ಅದ್ ಮುಂದೆ ನೋಡ್ತಾ ಇಲ್ಲ, ಅದ್ರ ಮುಂದೆನೆ ಕಟ್ ಮಾಡ್ತಾ ಇದ್ದಾರೆ. ಅವನು ಮುಂದಿನ ಸರದಿ ತನ್ನದೇ ಇರಬಹುದೆಂದು ಜ್ಞಾನ ಆ ಪ್ರಾಣಿಗಿಲ್ಲ, ಇದು ಪ್ರಾಬ್ಲಮ್. ಸೊ ಹೀಗೆ ಸುಖದಲ್ಲಿ 10 ಹಲವು ದರ್ಜೆಗಳಿದೆ. ಸೊ ಯಾವ್ಯಾವ ತರದ ಸುಖ ಇದೆ ಅನ್ನೋದನ್ನ ಇಲ್ಲಿ ಪ್ರಾಬ್ಲಮ್ ಹೇಳ್ತಾರೆ. ಇದ್ದರು ಅವುಗಳಲ್ಲಿ ಅತ್ಯಂತ ಉನ್ನತ ಮಟ್ಟದ ಸುಖ ಯಾವುದು? ಸೊ ಎಷ್ಟೊಂದು ಸುಖಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅತಿ ಉನ್ನತವಾಗಿರುವಂತ ಸುಖ ಯಾವುದು ಅಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಇಲ್ಲೊಂದು ಶ್ಲೋಕ ಇದೆ, ಭಗವದ್ಗೀತಾ 6ನೇ ಅಧ್ಯಾಯ 21ನೇ ಶ್ಲೋಕ ಇದು. ಸುಖ ಅಂತ್ಯಕಂ ಯತ್ ಸದಂ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತಿ ಯತ್ರ ನ ಕೈವ ಯಂ ಸಿದ್ಧ ಚಲತಿ ತತ್ವತಃ. ಆ ಸಮಾಧಿ ಸ್ಥಿತಿಯಲ್ಲಿ ವ್ಯಕ್ತಿಯು ಅನಿಯಮಿತ ದಿವ್ಯ ಸುಖವನ್ನು ಅನುಭವಿಸುತ್ತಿರುತ್ತಾನೆ ಮತ್ತು ದಿವ್ಯ ಇಂದ್ರಿಯಗಳಿಂದ ಆ ಸುಖವನ್ನು ಸವಿಯುತ್ತಿರುತ್ತಾನೆ. ಹೀಗೆ ಸ್ಥಿತನಾಗಿರುವ ಆ ವ್ಯಕ್ತಿಯು ಸತ್ಯದ ಮಾರ್ಗವನ್ನು ಬಿಟ್ಟು ಅತಿಥನಲ್ಲಿ ಚಲಿಸುವುದಿಲ್ಲ. ಬುದ್ಧಿ ಏನಂದರೆ ಜಾಣ್ಮೆ. ಬುದ್ಧಿ ಅನ್ನೋದು ಏನಂದ್ರೆ ಜಾಣ್ಮೆ, ಇಂಟೆಲಿಜೆನ್ಸ್. ಸುಖ ಪಡೆಯಬೇಕಾದರೆ ವ್ಯಕ್ತಿಯು ಬುದ್ಧಿವಂತನಾಗಿರಬೇಕು. ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಸುಖವನ್ನು ಪಡೆಯಬೇಕಾದ್ರೆ ವ್ಯಕ್ತಿಯು ಬುದ್ಧಿವಂತನಾಗಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಇಲ್ಲಿ ಹಿಂದ್ಗಡೆ ಪ್ರಭುಪಾದ ಹೇಳ್ತಾರೆ ಮರಗಳ ಸುಖ. ಸೊ ಒಬ್ಬ ಮನುಷ್ಯರಿಗೆ ಹೋಲಿಸಿದ್ರೆ ಆ ಮರಗಳ ಸುಖ ಏನೂ ಇಲ್ಲ. ಅಂದ್ರೆ ನಾವು ಪಡಿತಾರಂತ ಸುಖ ಉನ್ನತವಾದ ಸುಖ. ಸೊ ಅಂದ್ರೆ ನಾವು ಬುದ್ಧಿ ಉಪಯೋಗಿಸಿ ನಾವು ಆ ಸುಖವನ್ನು ಪಡಿಬೇಕು ಅಂತ ಹೇಳ್ತೇವೆ. ಬುದ್ಧಿ ಏನಂದ್ರೆ ಜಾಣ್ಮೆ, ಇಂಟೆಲಿಜೆನ್ಸ್. ಸುಖ ಪಡೆಯಬೇಕಾದ್ರೆ ವ್ಯಕ್ತಿಯು ಬುದ್ಧಿವಂತನಾಗಿರಬೇಕು. ಪ್ರಾಣಿಗಳಿಗೆ ವಿಕಸಿತ ಬುದ್ಧಿ ಇಲ್ಲದ ಕಾರಣ ಅವು ಮನುಷ್ಯರಂತೆ ಸುಖವನ್ನು ಸವಿಯಲಾರವು. ಇವಾಗ ನೋಡಿ, ಮೊದಲು ಪ್ರಭುಪಾದ ಮರಗಳಿಗೆ ಹೋಲಿಸ್ತಾರೆ ಸುಖ, ಇವಾಗ ಎರಡನೇದಾಗಿ ಪ್ರಾಣಿಗಳಿಗೆ ಹೋಲಿಸ್ತಾರೆ. ಸೊ ಪ್ರಾಣಿಗಳಿಗೆ ವಿಕಸಿತ ಬುದ್ಧಿ ಇಲ್ಲದ ಕಾರಣ ಅವು ಮನುಷ್ಯರಂತೆ ಸುಖವನ್ನು ಸವಿಯಲಾರವು. ಮೃತ ಶರೀರವೆಂದಕ್ಕೆ ಕೈಕಾಲು, ಮುಖ, ಕಣ್ಣು ಮತ್ತು ಇತರ ಇಂದ್ರಿಯಗಳನ್ನೇ ಇರಬಹುದು, ಆದರೂ ಅದೇನು ಸುಖ ಪಡೆಯಲಾರದು. ಅಂದ್ರೆ ಇವಾಗ ಒಂದು ಉದಾಹರಣೆ ಕೊಡ್ತಾ, ಒಂದು ಪ್ರಾಣಿಗಳಿಗೆ ಹೋಲಿಸ್ತಾ ಇದ್ರೆ ಇನ್ನೊಂದು ಮನುಷ್ಯರಲ್ಲೇ ಹೋಲಿಸ್ತಾ ಇದ್ದಾರೆ. ಒಬ್ಬ ಮನುಷ್ಯ ಮೃತರಾಗಿರ್ತಾನೆ, ಸರಿ. ಅವನು ಕಣ್ಣು, ಕೈ, ಕಾಲು, ಮುಖ, ಇಂದ್ರಿಯಗಳು ಇದನ್ನೆಲ್ಲ ಇರುತ್ತೆ, ಆದರೂ ಅದೇನು ಸುಖ ಪಡೆಯಲಾರದು. ನೋಡಿ, ಬಹಳ ಉತ್ತಮವಾದಂತ ಎಕ್ಸಾಂಪಲ್ ಕೊಡ್ತಾ, ನೀವು ನೋಡ್ಬೋದು ಪಕ್ಕದಲ್ಲಿ ಎಷ್ಟೋ ಡೆಡ್ ಬಾಡಿ ಕೊಡ್ತಾರೆ. ಸೊ ಅದಕ್ಕೂ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಇದೆ, ಬಟ್ ಅದಕ್ಕೆ ಸುಖ ಅನ್ನ ಪಡಿತಾರೆ. ಯಾಕೆ ಹೀಗೇಕೆ? ಹೀಗೇಕೆ? ಸುಖ ಪಡೆಯುವ ಶಕ್ತಿ ಆಧ್ಯಾತ್ಮಿಕ ಕಿಡಿ, ಆದರೆ ದೇಹದಿಂದ ಹೊರಟು ಹೋಗಿದ್ದರಿಂದ ಆ ದೇಹದಲ್ಲಿ ಶಕ್ತಿ ಉಳಿದಿಲ್ಲ. ಇವಾಗ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಆ ದೇಹದಲ್ಲಿ ಇರುತ್ತೆ. ಆ ದೇಹನ ಆ ಆಧ್ಯಾತ್ಮಿಕ ಶಕ್ತಿ ಬಿಟ್ಟು ಹೋದ್ಮೇಲೆ ಅದಕ್ಕೆ ಸುಖ ಪಡೆಯಕ್ಕಾಗಲಿಲ್ಲ. ನಾವು ಆಕ್ಚುಲಿ ನಾವು ಅಂದ್ರೆ ಆಧ್ಯಾತ್ಮಿಕವಾಗಿರುವಂತವ್ರು, ಚೇತನಾತ್ಮಕ. ಸೊ ನಾವು ಈ ದೇಹದಲ್ಲಿದ್ದೀವಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಶಕ್ತಿ ಏನಿದೆ ಅಂದ್ರೆ ನಾವು ಆತ್ಮ, ನಾವು ಈ ದೇಹದಲ್ಲಿ ಇದೀವಿ. ಈ ದೇಹ ಬಿಟ್ಟು ಹೋದ್ಮೇಲೆ ಇದಕ್ಕೆ ಇದು ಯಾವ್ದೇ ತರ ಸುಖ ಕೊಟ್ಟರೂ ಅದಕ್ಕೆ ಅನುಭವಿಸಕ್ಕಾಗೋದಿಲ್ಲ ಅಂತ ಹೇಳ್ತೇವೆ. ಈ ವಿಷಯವನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇನ್ನಷ್ಟು ಪರಿಶೀಲಿಸಿದರೆ ಸುಖ ಪಡೆಯುತ್ತಿದ್ದು ದೇಹವಲ್ಲ, ಅದರೊಳಗಿನ ಆತ್ಮದ ಕಿಡಿ ಎನ್ನುವುದನ್ನು ಮನದಟ್ಟಾಗಿರುತ್ತದೆ. ನೋಡಿ, ನಿಜವಾಗಿ ಇದನ್ನು ನಾವು ನೋಡ್ಬೇಕಾದ್ರೆ ಸುಖ ಏನು, ಯಾವುದು ಅದು ಅನುಭವಿಸ್ತಾ ಇರೋದು ಅಂದ್ರೆ ಆತ್ಮ. ಅದು ಇನ್ನೊಂದು ತಿಳ್ತೀನಿ. ಈ ವಿಷಯವನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇನ್ನಷ್ಟು ಪರಿಶೀಲಿಸಿದರೆ ಸುಖ ಪಡೆಯುತ್ತಿದ್ದುದು ದೇಹವಲ್ಲ, ಅದರೊಳಗಿನ ಆತ್ಮದ ಕಿಡಿ ಎನ್ನುವುದು ಮನದಟ್ಟಾಗುತ್ತದೆ. ದೈಹಿಕ ಇಂದ್ರಿಯಗಳಿಂದ ತಾನು ಸುಖ ಪಡುತ್ತಿರುವುದಾಗಿ ವ್ಯಕ್ತಿಯು ಭಾವಿಸಿದ್ದರೂ ನಿಜವಾಗಿ ಸುಖ ಪಡೆಯುತ್ತಿದ್ದುದು ಆಧ್ಯಾತ್ಮಿಕ ಕಿಡಿ. ಇದು ಬುದ್ಧಿವಂತರ ಲಕ್ಷಣ. ಸುಖಿಸುವ ಶಕ್ತಿ ಆ ಆಧ್ಯಾತ್ಮಿಕ ಕಿಡಿಗೆ ಸರ್ವದಾ ಇರುತ್ತದೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ಕೆಲ ಪ್ರೋಪದ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಸುಖಿಸುವ ಶಕ್ತಿ ಆ ಆಧ್ಯಾತ್ಮಿಕ ಕಿಡಿಗೆ ಸರ್ವದಾ ಇರುತ್ತದೆ. ಯಾವಾಗ್ಲೂ ನಾವು ಸುಖವಾಗಿರ್ಬೇಕು ಅಂತಾನೆ ಬಯಸ್ತೀವಿ, ಹೌದಲ್ಲ? ಹೌದಲ್ಲ? ಯಾರ್ಯಾರು ಕೇಳ್ತಾರೆ ನೀವು ಸ್ವಲ್ಪ ದುಃಖ ಕೊಡಿ, ಯಾರು ಕೇಳ ಸೊ ನಾವು ಹೀಗೆ ಇದು ಇದೇ ಪ್ರೂಫ್, ನಾವು ಆಧ್ಯಾತ್ಮಿಕ ಕಿಡಿ ಅನ್ನೋದಕ್ಕೆ ಇದೇ ಪ್ರೂಫ್. ಸುಖಿಸುವ ಶಕ್ತಿ ಆ ಆಧ್ಯಾತ್ಮಿಕ ಕಿಡಿಗೆ ಸರ್ವದಾ ಇರುತ್ತದೆ. ಅಂದ್ರೆ ನಾವು ಅಂದ್ರೆ ನಾವು ಆತ್ಮ ಚೇತನಾತ್ಮ, ನಾವು ಯಾವಾಗ್ಲೂ ನಾವು ಸುಖವನ್ನೇ ಬಯಸ್ತೀವಿ. ಆದರೆ ಐಹಿಕ ದೇಹವು ಅದನ್ನು ಕವಿದಿರುವುದರಿಂದ ಅದರ ಸುಖವು ಶಕ್ತಿಯು ಸರ್ವದಾ ಪ್ರಕಟವಾಗುವುದಿಲ್ಲ. ಸೊ ಈ ಐಹಿಕ ದೇಹವು ಅದನ್ನು ಕವಿದಿರುತ್ತದೆ. ಕವಿದಿಲ್ಲ ಅಂದ್ರೆ ನಾವು ಈ ಆತ್ಮ ಇದೆ. ಸೊ ಅದೇನಾಗಿದೆ ಅಂದ್ರೆ ಈ ದೇಹದೊಳಗಿದೆ, ದೇಹ ಪೂರ್ತಿ ಆತ್ಮನ ಮುಚ್ಕೊಳ್ಬಿಟ್ಟಿದೆ. ಅದರಿಂದ ಅದರ ಆದರೆ ಸುಖಿಸುವ ಶಕ್ತಿಯು ಸರ್ವದಾ ಪ್ರಕಟವಾಗುವುದಿಲ್ಲ. ನಾವು ಈ ದೇಹದಲ್ಲಿ ಇರೋದಕ್ಕೆ ಆತ್ಮದ ಪೂರ್ತಿ ಸುಖವನ್ನು ಕಾಣ್ತಲ್ಲ. ಅದಕ್ಕೆ ನಾವು ಯಾರಾದ್ರೂ ಕೇಳಿದ್ರೆ ಯಾವ ಸುಖವಾಗಿದೆ ಅಂತ ಕೇಳಿದ್ರೆ ಕೆಲವು ಸತಿ ಇರ್ತೀವಿ, ಕೆಲವು ನಿಜವಾಗ್ಲೂ ಸುಖವಾಗಿರ್ತೀವಿ, ಕೆಲವು ಸತಿ ಕೆಲವು ಸಮಯ. ಸೊ ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಸುಖ ದುಃಖ ಎರಡು ಇದೆ. ಆದ್ರೆ ನಾವು ಯಾವಾಗ್ಲೂ ಆಧ್ಯಾತ್ಮಿಕವಾಗಿ ಇದ್ರೆ, ಅಂದ್ರೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಕಾರ್ಯ ಚಟುವಟಿಕೆಗಳಲ್ಲಿ ನಾವು ತೊಡಕೊಂಡಿದ್ರೆ ನಾವು ಯಾವಾಗ್ಲೂ ಉತ್ತಮ ಸುಖವನ್ನು ಪಡಿತೀವಿ. ಅದು ಮುಂದೆ ಬರುತ್ತೆ ಪಾಯಿಂಟ್. ಈ ಒಂದು ಎಕ್ಸಾಂಪಲ್ ಕೊಟ್ಟಿರೋದು, ಹೆಣ್ಣಿನ ಮೃತ ಶರೀರವನ್ನು ಒಬ್ಬ ವ್ಯಕ್ತಿಗೆ ನೀಡಿದರೆ ಅವನು ಅದನ್ನು ಪರಿಗ್ರಹಿಸುತ್ತಾನೆಯೇ? ಹೆಣ್ಣಿನ ಮೃತ ಶರೀರವನ್ನು ಒಬ್ಬ ವ್ಯಕ್ತಿಗೆ ಕೊಟ್ರೆ ಅವನು ಅನುಭವಿಸ್ತಾನ? ಇಲ್ಲ. ಏಕೆಂದ್ರೆ ಆ ಸ್ತ್ರೀ ಶರೀರದಿಂದ ಆಧ್ಯಾತ್ಮಿಕ ಕಿರಿಯು ಹಾರಿಹೋಗಿದೆ. ಬಹಳ ಇಂಪಾರ್ಟೆಂಟ್ ಇದು. ಯಾರು ಬುದ್ಧಿವಂತರಾಗಿರ್ತಾರೋ ಅವರು ನಿಜವಾಗ್ಲೂ ಇದನ್ನ ನೋಡ್ತಾರೆ. ಸೊ ಅಷ್ಟೇ ಅಲ್ಲ, ಆ ಕಿರಿಯು ದೇಹವನ್ನು ಪೋಷಿಸುತ್ತಲೂ ಇತ್ತು. ಆ ಕಿರಿಯು ದೇಹವನ್ನು ಬಿಟ್ಟೊಡನೆ ದೇಹವು ಒಂದು ಮೃತ ಶರೀರಕ್ಕೆ ಪ್ರೋಪರ್ ಯಾವ ರೀತಿಯಲ್ಲಿ ಎಕ್ಸಾಂಪಲ್ ತೋರಿಸ್ತಾರೆ ಅಂದ್ರೆ ಮೃತ ಶರೀರ ಅಂದ್ರ ಇಂದ ಆಧ್ಯಾತ್ಮಿಕ ಕಿಡಿ ಆಚರಣೆ, ಆಧ್ಯಾತ್ಮಿಕ ಕಿಡಿ ಯಾವತ್ತ ಹೊತ ಹೋಗೋ ಅವತ್ತಿಂದ ಆ ದೇಹ ಪ್ರವೇಶಿಸಬೇಕು. ಹೌದಲ್ಲ, ನಾವೆಲ್ಲ ಇರೋದು ಆಧ್ಯಾತ್ಮಿಕ ಕಿಡಿ ಈ ದೇಹದಲ್ಲಿ ಇರೋದ್ರಿಂದ ಚೆನ್ನಾಗಿದೀವಿ ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಚೆನ್ನಾಗಿರ್ತೀವಿ. ಚೇತನವು ಸುಖ ಪಡೆಯುತ್ತಿದ್ದರೆ ಅದಕ್ಕೆ ಅದರದೇ ಇಂದ್ರಿಯಗಳಿರಬೇಕೆಂದು ಇದರಿಂದ ಸಿದ್ಧವಾಗುತ್ತದೆ. ಇದು ಪ್ರೂಫ್ ಆಕ್ಚುಲಿ. ಇನ್ನೊಂದು ಅಷ್ಟು ಪ್ರೋಪರ್ ಇನ್ನೊಂದು ಕಡೆ ಹೇಳ್ತಾರೆ, ನಮ್ಮ ನಮ್ಮ ದೇಹದಲ್ಲಿ ಅತ್ಯಾತ್ಮಿಕ ಕಿಡಿ ಇದೆ. ಏನ್ ಪ್ರೂಫ್ ಏನು? ಅಲ್ಲ, ಪ್ರೂಫ್ ಏನು ಇವಾಗ ಇದೆ ಅನ್ನೋದಕ್ಕೆ ಪ್ರೂಫ್ ಏನು? ಇವಾಗ ಆಧ್ಯಾತ್ಮಿಕ ಕಿಡಿ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮನ್ನು ಕೇಳ್ತಾರ, ಇವಾಗ ಮೃತ ಆತ್ಮಕ್ಕೂ ಮೃತನ ದೇಹಕ್ಕೂ ಚೇತನಾತ್ಮ ಶರೀರಕ್ಕೂ ಏನು ಡಿಫ್ರೆನ್ಸ್? ಸರ್, ನೀವ್ ಹೇಳ್ತಾ ಇದೀರ ಆತ್ಮ ಆಚೆ ಬಂದ್ಬಿಟ್ರೆ ಅದು ಮೃತ ದೇಹ ಅಂತ ಹೇಳ್ತೀರ, ಅದಕ್ಕೆ ಏನ್ ಪ್ರೂಫ್ ಅಂತ ಕೇಳ್ತಾರೆ. ಅದಕ್ಕೇನು ಹೇಳ್ತೀರ? ಅರ್ಥಾಯ್ತಲ್ಲ ನಾವು ಕೇಳ್ತಾರೆ ಪ್ರಶ್ನೆ. ಅಲ್ಲ, ಆತ್ಮ ಇದೆ ಅನ್ನೋದಕ್ಕೆ ಏನ್ ಪ್ರೂಫ್? ಆಯ್ತು, ಹೇಗೆ ಅದನ್ನ ಕೇಳ್ತಾರೆ? ಹೇಗೆ ಈ ಚಟುವಟಿಕೆಗಳೆಲ್ಲ ಮಾಡ್ತಾ ಇದೀರಾ? ಹೇಗ್ ಮಾಡ್ತಾ ಇದೀರಾ? ಇದು ಕ್ವಶನ್. ನೀನು ಗೊತ್ತು, ಆದ್ರೆ ಪ್ರೂಫ್ ಏನು? ಇವಾಗ ಫಾರ್ ಎಕ್ಸಾಂಪಲ್ ಈ ಮನೇಲಿ ಪ್ರೋಗ್ರಾಮ್ ಆಗ್ತಾ ಇದೆ ಅಂತ ಈ ಪ್ರೋಗ್ರಾಮ್ ಆಗ್ತಾ ಇದೆ ಅನ್ನೋದಕ್ಕೆ ಏನಾದ್ರು ಒಂದು ಪ್ರೂಫ್ ಇರ್ಬೇಕಲ್ಲ, ಕೀರ್ತನೆ ಭಜನೆ ಜಪ ವಿಚಾರ ಆಧ್ಯಾತ್ಮಿಕ ವಿಚಾರಗಳು ಇದೆಲ್ಲ ಒಂದೊಂದು ಏನಂತೀರ ಕಾರ್ಯಗಳು. ಅದೇ ತರ ಈ ಚಟುವಟಿಕೆಗಳು ಆಧ್ಯಾತ್ಮಿಕ ಇದು ಆತ್ಮ ಇರೋದಕ್ಕೆ ದೇಹದಲ್ಲಿ ಏನಪ್ಪ ಅಂತಂದ್ರೆ ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ ಪ್ರಜ್ಞೆ, ಜೀವನ ಜೀವ ಇರೋದಕ್ಕೆ ಪ್ರಜ್ಞೆ ಇರುತ್ತೆ. ಯಾವುದೇ ಜೀವ ಜೀವಿ ವಸ್ತು ಯಾವ್ದೇ ಇರ್ಬೋದು, ಅದು ನಾಯಿ ಆಗಿರ್ಬೋದು ಮರ ಗಿಡ ಆಗಿರ್ಬೋದು, ಸೊ ಅದಕ್ಕೆ ಪ್ರಜ್ಞೆ ಇರುತ್ತೆ. ಇವಾಗ ನಾನು ಜಿಗಿಟಿದ್ರೆ ಈ ತರ ಜಿಗಿಟಿದ್ರೆ ನೋವಾಗುತ್ತೆ ಅಂದ್ರೆ ಪ್ರಜ್ಞೆ ಎಲ್ಲಾ ಕಡೆ ದೇಹದಲ್ಲಿ ಎಲ್ಲಾ ಕಡೆ ಇರುತ್ತೆ. ಅದೇ ಮೃತದೇಹದಲ್ಲಿ ಪ್ರಜ್ಞೆ ಇರುತ್ತೆ. ಸೊ ಆತ್ಮ ಇದೆ ಅನ್ನೋದಕ್ಕೆ ದೇಹದಲ್ಲಿ ಪ್ರಜ್ಞೆ ಮುಖ್ಯ ಕಾರಣ. ಅದಕ್ಕೆ ಶ್ರೀಲ ಪ್ರಭುಪಾದರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಅಂತ ಇದೆ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ. ಸೊ ಯಾಕೆ ಈ ತರ ಇಟ್ಟಿದ್ದಾನೆ ಅಂದ್ರೆ ಪ್ರಜ್ಞೆ ಎಲ್ಲರಲ್ಲೂ ಇದೆ, ಎಲ್ಲ ಜೀವಿಗಳಲ್ಲೂ ಇದೆ. ಮೃತ ಇದು ಬಿಟ್ಬಿಡಿ, ಬೇರೆ ಎಲ್ಲಾ ಜೀವಿಗಳಲ್ಲೂ ಪ್ರಜ್ಞೆ ಇದೆ. ಆದ್ರೆ ಆ ಪ್ರಜ್ಞೆಗಳಿಗೆಲ್ಲ ಯಾವ್ದೋ ಒಂದು ಕಾರಣ ಇರಬೇಕು. ಅದ್ಯಾವ್ದು? ಅದು ಆತ್ಮ, ಇದು ಪರಮಾತ್ಮ. ಪರಮಾತ್ಮ ಪ್ರತಿಯೊಂದು ಜೀವಿಯಲ್ಲಿ ಇರ್ತಾರೆ. ಅಂದ್ರೆ ಆತ್ಮ ಅಂದ್ರೆ ನಾವು, ನಮ್ ಜೊತೆ ಪರಮಾತ್ಮ ಇರ್ತಾರೆ ಅಂತ ಆಯ್ತಾ. ಸೊ ಈ ತರ ಪ್ರಜ್ಞೆ ಪ್ರಜ್ಞಾವಂತರಾಗಿರ್ತೀವಿ. ಯಾವಾಗ ಆತ್ಮ ಬಿಡ್ತಾವ ಪರಮಾತ್ಮನೇ ಹೊರಜಿತಾ ಹೋಗ್ತಾರೆ. ಸೊ ಪರಮಾತ್ಮ ಆ ಜೀವಿಯ ಪ್ರತಿ ಕ್ಷಣದಲ್ಲೂ ಇರ್ತಾರೆ. ಇದು ಭಗವದ್ಗೀತಾದಲ್ಲಿ ಬರುತ್ತೆ, ಆಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ ಎಕ್ಸಾಂಪಲ್. ಸೊ ಇದರಲ್ಲಿ ಒಂದು ಉದಾಹರಣೆ ಕೊಡ್ಬೋದು, ಎರಡು ಮರ ಎರಡು ಹಕ್ಕಿ ಹೇಗೆ ಮರದ ಮನೆ ಎರಡು
ಹಕ್ಕಿಗಳಿರುತ್ತೆ, ಒಂದು ತಿಂತಾ ಇರುತ್ತೆ ಇನ್ನೊಂದು ನೋಡ್ತಾ ಇರುತ್ತೆ. ಯಾವ್ದೇ ಆಗಲಿ ಅದು ಇನ್ನೊಂದು ತಿಂತಾ ಇರೋ ಹಕ್ಕಿಗೆ ಯಾವ್ದೇ ತರ ದೇಹ ಬರಲಿ, ಪ್ರಾಣಿ ದೇಹ ಬರಲಿ ಇಲ್ಲ ಗಿಡ ದೇಹ ಬರಲಿ ಇಲ್ಲ ಮನುಷ್ಯನ ದೇಹ ಬರಲಿ ಏನಾದ್ರು ಇದು ಚೇಂಜ್ ಆಗ್ತಾನೆ ಇರುತ್ತೆ. ಇವರಿಬ್ರು ಎರಡು ಸ್ನೇಹಿತರು ತರ ಯಾವ್ದು ಜೊತೆಲಿ ಇರ್ತಾರೆ, ಆತ್ಮ ಪರಮಾತ್ಮ ಇಬ್ರು ಜೊತೆಲಿ ಇರ್ತದೆ. ಅವ್ರಿಗೆ ಪರಮಾತ್ಮ ನೋಡ್ತಾ ಇರ್ತಾನೆ, ಇನ್ನೊಂದು ಹಕ್ಕಿ ಆ ಕಡೆ ತಿಳ್ಕೊಂಡು ತಿಂತಾ ಇರುತ್ತೆ. ಹಾಗೆ ಈ ಕಡೆ ತಿರುಗಿ ನೋಡೋದು ಇನ್ನು ಅದ್ರ ಇನ್ನು ಬಂದಿರಲ್ಲ ಸಾಕ್ಷತ್ಕಾರ ಅನ್ನೋದು ಬಂದಿರಲ್ಲ, ತಿರುಗಿ ಆ ಕಡೆ ತಿಳ್ಕೊಂಡು ತಿಂತಾ ಇರುತ್ತೆ. ಪರಮಾತ್ಮ ಪೇಷಂತ ನೋಡ್ತಾನೆ ಇರ್ತಾನೆ. ಬಟ್ ಒಂದ್ಸಲ ಯಾವ ತಿರುಗಿ ನೋಡುತ್ತೋ ಆವಾಗ ಅದು ಸಾಕ್ಷಾತ್ಕಾರ ಅಂತ ಒಂದು ಇದು ಬರುತ್ತೆ. ಆವಾಗ ಹೋಗಿ ಪರಮಾತ್ಮ ಇದ್ದಾನೆ, ನಾನು ಪರಮಾತ್ಮ ಹೇಳ್ದಂಗೆ ಕೇಳಬೇಕು ಅಂತ ಆವಾಗ ನಮ್ಮ ಇಂದ್ರಿಯಗಳೆಲ್ಲ ಪರಮಾತ್ಮ ಹೇಳ್ದಂಗೆ ಕಂಟ್ರೋಲ್ ಆಗುತ್ತೆ.
ಸೊ ಇದು ಒಂದು ಇದರಲ್ಲಿ
ಹುಡುಗರಿಗೆ ಬಂದಿದ್ದಾರೆ, ಅದು ಹಲ್ಲು ಕಲ್ಲು ಮರ ನೋಡ್ಬೇಕು.
ಸೊ ಇವ್ರು ಹೇಳಿರೋ ಪ್ರಭು ಹೇಳಿರೋ ಹಾಗೆ ಒಂದು ಮರ ಇತ್ತು, ಆ ಮರದಲ್ಲಿ ಎರಡು ಹಕ್ಕಿ ಇದೆ. ಒಂದು ಹಕ್ಕಿ ಆ ಮರದಲ್ಲಿ ಇರುವಂತ ಹಣ್ಣು ಪಕ್ವವಾಗಿರುವಂತ ಹಣ್ಣುಗಳನ್ನ ತಿಂತಾ ಇರುತ್ತೆ, ಅದು ಕೊಕ್ಕಿ ಕೊಕ್ಕಿ ತಿನ್ನುತ್ತೆ ಅಂತ.
ಇವಾಗ ನೀವು
ಗಿಳಿ ಎಲ್ಲ ನೋಡಿ, ಆ ಗಿಳಿ ಎಲ್ಲ ಕೊಕ್ಕಿ ಕೊಕ್ಕಿ ತಿನ್ನುತ್ತೆ, ಅದು ಎಷ್ಟಾದ್ರೂ ಅಷ್ಟು ಕವಿಯುತ್ತೆ ಆ ಫಲ. ಇನ್ನೊಂದು ಹಕ್ಕಿ ಅದನ್ನ ಸುಮ್ಮನೆ ನೋಡ್ತಾ ಇರುತ್ತೆ. ಇದು ಈ ಹಕ್ಕಿ ಏನ್ ತಿಂತಾ ಇದೆ ಅದನ್ನ ಆತ್ಮ ಅಂದ್ರೆ ಈ ಚೇತನಾತ್ಮಕ್ಕೆ ಕಂಪೇರ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹಕ್ಕಿ ನೋಡ್ತಾ ಇರುತ್ತಲ್ಲ ಅದನ್ನ ಪರಮಾತ್ಮಕ್ಕೆ ಕಂಪೇರ್ ಮಾಡಿದ್ದಾರೆ. ಆ ಮರನ ಜೀವಿ ಜೀವದ ಏನದು ಆಯು ಜೀವನದ ಆಯುಕ್ಕೆ ಕಂಪೇರ್ ಮಾಡಿದ್ದಾರೆ ಆಯುಸ್. ಆಮೇಲೆ ಅಲ್ಲಿರುವಂತ ಫಲಗಳು ಬಂದು ಸುಖ ಮತ್ತೆ ದುಃಖ ಅದಕ್ಕೆ ಕಂಪೇರ್ ಮಾಡಿದ್ದಾರೆ. ಸೊ ಹಲವಾರು ಬ್ರಾಂಚಸ್ ಅಂದ್ರೆ ಹಲವಾರು ಇದರಲ್ಲಿ ಬೊಂಬೆ ಬೊಂಬೆಗಳಲ್ಲಿ ಹಲವಾರು ತರ ಹಣ್ಣುಗಳು ಇರುತ್ತೆ. ಒಂದು ಕೆಲವೊಂದಕ್ಕೆ ಕಾಯಿ ಇರುತ್ತೆ, ಕೆಲಸಕ್ಕೆ ಸ್ವಲ್ಪ ಪಕ್ವಾಗಿರುತ್ತೆ, ಕೆಲಸಕ್ಕೆ ಪೂರ್ತಿ ಪಕ್ವಾಗಿ ಏನ್ ಬಿದೋಗ್ಬೇಕು ಆ ಸ್ಥಿತಿಯಲ್ಲಿ ಇರುತ್ತೆ. ಸೊ ಈ ಹಕ್ಕಿ ಅಂದ್ರೆ ಈ ಆತ್ಮ ಬಂದು ಒಂದೊಂದು ಸವಿಯುತ್ತೆ, ಹೋಗಿ ಹೋಗಿ ಸವಿಯುತ್ತೆ. ಕೆಲವೊಂದಕ್ಕೆ ಸವಿಯುತ್ತೆ ಚೆನ್ನಾಗಿರೋದಿಲ್ಲ, ಏನು ಹಣ್ಣು ಅದು ತಾಯಿ ತಾಯಿನ ತಿನ್ಬಿಟ್ಟು ಅಂತ ಗೊತ್ತಾಗುತ್ತೆ. ಬಟ್ ಕೆಲವೊಂದು ಹಣ್ಣು ಬಹಳ ರುಚಿ ಇರುತ್ತೆ, ಸೊ ಆ ರುಚಿಯಾಗಿರೋ ಹಣ್ಣನ್ನ ಜಾಸ್ತಿ ತಿನ್ನಕ್ಕೆ ಪ್ರಯತ್ನ. ಸೊ ಈ ಒಂದು ಉದಾಹರಣೆನ ಈ ಇದರಲ್ಲಿ ಪದ್ಮಪುರಾಣ ಪದ್ಮಪುರಾಣ ಅಲ್ಲ, ಯಾವ್ದೋ ಒಂದು ಯಾವ್ದೋ ಒಂದು ಇದರಲ್ಲಿ ಬರುತ್ತೆ, ಈ ಶಾಸ್ತ್ರದಲ್ಲಿ ಬರುತ್ತೆ ಈ ಉದಾಹರಣೆ. ಇನ್ನೊಂದು ಕಡೆ ಆಕ್ಚುಲಿ ಇಂದ ಸ್ವಲ್ಪ ಈ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇನ್ನೊಂದು ಉದಾಹರಣೆ ಶ್ರೀಮದ್ ಭಾಗವತದಲ್ಲಿ ಯಾವತರ ಕೊಟ್ಟಿದ್ದಾರೆ ಅಂದ್ರೆ, ನಾವು ಹೇಗೆ ಈ ಸುಖವನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಸೊ ಅದರಲ್ಲಿ ಏನಂತಾರೆ ಅಂದ್ರೆ, ಒಂದ್ಸತಿ ಒಬ್ಬ ಬೇಟೆಗಾರ, ಸೊ ಒಂದು ಬೇಟೆ ಆರಿಸ್ಕೊಂಡು ಒಂದು ಕಾಡಲ್ಲಿ ಕಾಡು ಒಳಗಡೆ ಹೋಗ್ತಾನೆ. ಸೊ ಬೇಟೆ ಆಡ್ತಾ ಆಡ್ತಾ ಒಂದು ಆಕ್ಚುಲಿ ಒಳ್ಳೊಳ್ಳೆ ಹೋಗ್ತಾನೆ, ಬಹಳ ದಿಟ್ಟವಾಗಿರುವಂತ ಕಾಡು. ಸೊ ಆ ದಿಟ್ಟವಾಗಿರೋ ಕಾಡು ಮಧ್ಯ ಪ್ರದೇಶದಲ್ಲಿ ಹೋಗಿರ್ತಾನೆ. ಸೊ ಅವ್ನು ಹೋಗ್ತಾ ಹೋಗ್ತಾ ಆಮೇಲೆ ಅದು ಅದು ಅವನ ಬೇಟೆ ಎಲ್ಲೋ ಹೊರಟೋಗುತ್ತೆ, ಅಂದ್ರೆ ಸಿಗೋದಿಲ್ಲ, ಗೊತ್ತಾಗೋದಿಲ್ಲ. ಸೊ ಅವಾಗ ಆ ಬೇಟೆಗಾರ ಹುಡುಕ್ತಾ ಇರ್ತಾನೆ, ಅಷ್ಟರಲ್ಲಿ ಸಡನ್ನಾಗಿ ಹಿಂದೆ ನೋಡ್ತಾನೆ ಒಂದು ಹುಲಿ ಹಸಿದ್ಕೊಂಡು ಬರ್ತದೆ. ಈ ಬೇಟೆಗಾರ ನೋಡ್ಬಿಟ್ಟು ಹುಲಿ ಜೋರಾಗ ಓಡಿ ಓಡಿ ಬರ್ತಾರೆ. ಸೊ ಇವನು ಓಡಕ್ ಶುರು ಮಾಡ್ತಾನೆ, ಓಡಬಡಬಡ ಅಂತ ಓಡಿ 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 ಸ್ವಲ್ಪ ದೂರ ಓಡದ್ಮೇಲೆ ಒಂದು ದೊಡ್ಡ ಮರ ಇರುತ್ತೆ, ಆ ಮರದ ಮೇಲೆ ಹತ್ತಿರ್ತಾರೆ. ಸೊ ಮರದ ಮೇಲೆ ಹತ್ತಿದ ತಕ್ಷಣ ಆ ಹುಲಿಗೆ ಆ ಹುಲಿ ಬಂದು ಅದಕ್ಕೆ ಗೊತ್ತಾಗೋದಿಲ್ಲ, ಅದು ಮರ ಹತ್ತಕ್ಕಾಗುತ್ತೆ ಹುಲಿ. ಸೊ ಅದು ಸುಮ್ಮನೆ ಮೇಲ್ಗಡೆ ನೋಡ್ತಾ ಇರ್ತದೆ. ಸೊ ಅವ್ನ್ ಯಾವ ಕೆಳಗಡೆ ಬರ್ತಾನೋ ಆ ಬೇಟೆಗಾಗಿ ಈ ಹುಲಿ ಕಾಯ್ತಾರೆ, ಬೇಟೆಗಾರರಿಗೆ ಹುಲಿ ಕಾಯ್ತಾರೆ ಆತರ. ಸೊ ಇವನ ಇವ್ ಹೇಗ್ ಅನ್ನಿಸ್ತಾ ಇರುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದ, ಅಂದ್ರೆ ಇನ್ನೇನ್ ಬರೋಂತ ತಾವನ ತಪ್ಪಿಸ್ಕೊಂಡಿದ್ದ ಅದ್ಮೇಲೆ ಅದು ಎಲ್ಲಿ ಒಂದ್ ದೊಡ್ಡ ಮರದ. ಸೊ ಆ ಮರ ಆದ್ಮೇಲೆ ಹತ್ಬಿಟ್ಟಿರ್ತಾನೆ, ಆ ಸಾಯಂಕಾಲದ ಸಮಯ ರಾತ್ರಿ ಆಗಿಬಿಡುತ್ತೆ. ಸೊ ರಾತ್ರಿ ಆಗಿದ್ಮೇಲೆ ಫುಲ್ ಕತ್ಲು. ಸೊ ಅವಾಗ ಒಬ್ನೇ, ಅವಾಗ ಈ ಸ್ವಲ್ಪ ಮೊದ್ಲು ತುಂಬಾ ಹೆದರಿಕೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ಇನ್ನೊಂದು ಸ್ವಲ್ಪ ಹೆದರಿಕೆ ಇದೆ. ಯಾಕಂತಂದ್ರೆ ಈ ಕತ್ಲಲ್ಲಿ ಈ ರಾತ್ರಿ ಆದ್ರೆ ಈ ಉಳಿ ಕಿಚ್ಚಿ 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 ಅಂತ ಆದ್ರೆ ಕಾಡಲ್ಲಿ ನೋಡ್ಬೋದು ಇನ್ನು ಕುಟುಂಬ ಅಂತ ಇರ್ತಾರೆ ಅಲ್ಲಿದ್ದು ಅದನ್ನೇ ಅದೇ ತೋರ್ತಾರ ಭಯ ಪಡುವಂತ ಏನದು ಶಬ್ದ. ಸೊ ಅಲ್ಲಿ ಒಂಥರ ಹೆದರಿಕೆ ಅವನಿಗೆ, ಆದ್ರೂ ಅವನು ಒಂದೇ ಕಡೆ ಕೂತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಅಕ್ಕಪಕ್ಕ ನೋಡ್ತಾನೆ, ಎಲ್ಲಿ ಫಸ್ಟ್ ನೋಡ್ತಾನೆ ಮರದ ಮೇಲೆ ಕಡೆ ಕೂತ್ಕೊಂಡು ಬಿಟ್ಟಿರ್ತಾನೆ, ಆಮೇಲೆ ಕೈಗಡೆ ನೋಡ್ತಾನೆ ಹುಲಿ ಕಾಯ್ತಾ ಇದ್ದಾನೆ. ಇನ್ನೊಂದ್ ಸ್ವಲ್ಪ ಹುಷಾರ ನೋಡ್ತಾನೆ ಅವನು ಅದೇ ಮರದಿಂದ, ಅಲ್ಲಿ ಏನಾಗಿರುತ್ತಂದ್ರೆ ದೊಡ್ಡ ಹಾವಿನ ಇದು ಹುತ್ತ ಇರುತ್ತೆ, ಆ ಹುತ್ತದಲ್ಲಿ ಒಂದು ಹೆಬ್ಬಾವು ಇರುತ್ತೆ. ಆ ಹೆಬ್ಬಾವು ಇವನು ನೋಡಿ ನೋಡಿರುತ್ತೆ, ಇವನ ಆ ಸಮಯದಲ್ಲಿ ಗಮನದಿರೋದಿಲ್ಲ, ಆದ್ರೆ ಇವನು ಹುಷಾರಾಗಿ ನೋಡಿದಾಗ ಅವರು ಅಷ್ಟೇ ಅಂದ್ರೆ ಹಾವು ಗೊತ್ತಾಗೋದಿಲ್ಲ. ಸೊ ಅವ್ನು ನೋಡ್ತಾನೆ ಹುಷಾರಾಗಿ ನೋಡ್ತಾನೆ ಆ ಬಾವಿ ಅಬಲ್ ವರ್ಕ್ ತಗೊಂಡಿರುತ್ತೆ, ಇನ್ನೊಂದ್ ಕಡೆ ತುಳಿ ಇದೆ, ಇನ್ನೊಂದ್ ಕಡೆ ಹೆಬ್ಬಾವು ಓಪನ್ ಆಗಿ ಬಾಯಿ ಓಪನ್ ತೆಕ್ಕೊಂಡಿದೆ. ನಿಮ್ಗೆ ನೋಡ್ಬಿಟ್ಟು ಇನ್ನೂ ಹೆದರಿಕೆ ಆಗುತ್ತೆ, ಓ ನಾನು ಇವತ್ತು ಸಿಟಿಲೈಸ್ ಆಗಿಲ್ಲ. ಆಮೇಲೆ ಇನ್ನೂ ಹುಷಾರ ನೋಡ್ತಾನೆ, ಏನಂತೆ ಅವ್ನು ನೋಡ್ತಾನೆ ಈ ಮರ ಎಲ್ಲಿದೆ ಅಂತ ನೋಡಿದ್ರೆ ಆ ಮರ ಬಂದು ದೊಡ್ಡ ಒಂದು ಇದಿರುತ್ತೆ, ಬೆಟ್ಟ ಇರುತ್ತೆ, ದೊಡ್ಡ ಬೆಟ್ಟ ಇರುತ್ತೆ, ಆ ಬೆಟ್ಟದ ತುದಿಯಲ್ಲಿ ಇರುತ್ತೆ. ಅದಕ್ಕೆ ಸ್ವಲ್ಪ ಬುದ್ಧಿವಂತಿಕೆ ಅವ್ರದ್ದು ಹುಷಾರಾಗಿ ನೋಡ್ತಾ ಇದ್ದಾರೆ ಇವ್ರೆಲ್ಲ, ಇನ್ನೂ ಹುಷಾರಾಗಿ ನೋಡ್ತಾನೆ ಅದೇನಾಗುತ್ತೆ ಆ ಬೆಟ್ಟದ ತುದಿಯಲ್ಲಿ ಮರ ಹೇಗಿರುತ್ತಪ್ಪ ಅಂತಂದ್ರೆ ಅರ್ಧ ಮರ ಆ ಇದಕ್ಕೆ ಬೆಟ್ಟಕ್ಕೆ ಇರುತ್ತೆ, ಇನ್ನು ಅರ್ಧ ಮರದ ಇದು ರೂಟ್ ಏನಂತೀರ ಇದು ಬೇರುಗಳು ಅದು ದಾರಿಯಲ್ಲಿ ಕೆಳಗಡೆ ಅರ್ಧ ಮರದ ಬೇರು ಆ ಬೆಟ್ಟದಿಂದ ಬೆಟ್ಟದಿಂದ ಅರ್ಧ ಆಚೆ ಇದೆ ಅರ್ಧ ಆ ಇದರಲ್ಲಿ ಆ ಬೆಟ್ಟಕ್ಕೆ ಈ ತರ ಇರುತ್ತೆ ಸಿಚುಯೇಷನ್. ಇನ್ನೂ ಹುಷಾರ ನೋಡ್ತಾನೆ, ಅವಾಗ ಏನಾಗುತ್ತೆ ಅಂತಂದ್ರೆ ನಿಜವಾಗ ನೋಡ್ತಾನೆ ಅವಾಗೇನಾಗುತ್ತೆ ಎರಡು ಇಲ್ಲಿ ಇಲ್ಲಿ ಹೆಗ್ಲ ಹೆಗ್ಲ ಒಂದು ಬಿಳಿ ಹೆಗ್ಲ ಇನ್ನೊಂದು ಕಪ್ಪು 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 ಇಲ್ಲ, ಒಂದು ಬಿಳಿ ಇರಲಿ. ಅದು ಎಲ್ಲ ಮರದ ಇದಿದೆ ಬೇರಿದೆ ನೋಡಿ, ಅದು ಎಲ್ಲಿ ಅಂಟ್ಕೊಂಡಿದೆ ಅಲ್ಲಿ ತಿಂತಾರೆ. ಸೊ ಈ ತರ ಅವ್ನು ನೋಡ್ತಾನೆ, ಫಸ್ಟ್ ಆಫ್ ಆಲ್ ಈ ಕಡೆ ನೋಡಿದ್ರೆ ಹುಲಿ, ಈ ಕಡೆ ನೋಡಿದ್ರೆ ಹೆಬ್ಬಾವು, ಕೆಳಗಡೆ ನಿಜವಾಗ್ಲು ಕೆಳಗಡೆ ನೋಡಿದ್ರೆ ಒಂದ್ ಕಡೆ ಒಂದು ಬಿಳಿ ಹೆಗ್ಣ ತಿಂತ ಇದೆ, ಇನ್ನೊಂದ್ ಭಾಗದ ಅದ ಬೇರಿರುವಂತ ಇನ್ನೊಂದ್ ಭಾಗದಲ್ಲಿ ಸರಿ ಹೆಗ್ಣ ಅದನ್ನು ತಿಂತ ಇದೆ ಈ ತರ. ಇವಾಗ ಹಂಗೆ ಉಳಿಯೋದಕ್ಕೆ ದಾರಿ ಇಲ್ಲ ಆಕ್ಚುಲಿ ನಿಜವಾಗ್ಲು ನೋಡ. ಇನ್ನೊಂದು ಕುತೂಹಲಕಾರಿ ವಿಷಯ ಆಗುತ್ತೆ ಅಲ್ಲಿ ಹೇಗಪ್ಪ ಅಂತಂದ್ರೆ, ಇದು ಭಾಗವತದಲ್ಲಿ ಈ ಒಂದು ಉದಾಹರಣೆ. ಅವನು ಮೇಲ್ಗಡೆ ಇಲ್ಲ ಏನೋ ಸತ್ತಿಳಿದ ಇಷ್ಟೆಲ್ಲ ಆಗ್ತಾ ಇದೆ, ಅವ್ನು ಎದುರ್ಕೇದ ಇದೆ ಒಳಗಡೆ ಅವ್ನು, ಆದ್ರೆ ಮೇಲ್ಗಡೆಯಿಂದ ಏನೋ ಒಂದು ಸತ್ತು ಬರ್ತಾ ಇದೆ, ಸೊಟ್ಟು ಸೊಟ್ಟು ಅಂತ ಏನೋ ಈ ತರ ಬರ್ತಾ ಇದೆ. ಅವನು ಮೇಲ್ಗಡೆ ನೋಡ್ತಾನೆ ಏನ್ ಇರ್ಬೋದು ಅಂತ, ಅಲ್ಲಿ ನೋಡಿದ್ರೆ ಜೈನ್ ಗುಡಿ. ಇಲ್ಲಿ ಆ ಜೇನು ಅದು ಜೇನು ತಂದು ತಂದು ಇದರಲ್ಲಿ ಇರ್ತಾ ಇರ್ತದೆ, ಅದ್ರಲ್ಲಿ ಅದು ಜಾಸ್ತಿ ಆದ್ರೆ ತೊಲಸಿ ತುಪ್ಪ ಜೇನು ತುಪ್ಪ ತಂಗಡದು ಅವ್ನ ಮೇಲೆಲ್ಲ ಬಂದಂತ ಅಷ್ಟು ನನ್ ಗಮನತೆ ಇರೋದಿಲ್ಲ ಅಲ್ಲಿ ಇರೋದಿಲ್ಲ ಅವ್ನಿಗೆ. ಅದೇನಾಗುತ್ತೆ ಅಷ್ಟೊತ್ತು ಬೀಳ್ತಾ ಬೀಳ್ತಾ ಏನಾಗುತ್ತೆ ಅವನು ನೋಡ್ತಾನೆ, ನೋಡ್ಬಿಟ್ಟು ಇಷ್ಟೆಲ್ಲ ಇದಾಗಿದೆ ಬೇಟ ಸಿಕ್ಕಿಲ್ಲ ಅಸ್ವಾಸ್ಥ ಇಲ್ಲ, ಸೊ ಏನ್ ಬರುತ್ತೋ ಅದನ್ನ ತಿನ್ನೋಣ ಅಂತ ಅವನು ಆ ಅಂತ ಬಾಯಿ ತೆಗಿತ. ಅದೇ ನಾಟೆ ತೊಟ್ಟೆ ತೊಟ್ಟೆ ಬೀಳುತ್ತೆ, ಸೊ ಅವನು ಸಿಹಿ ಆಗುತ್ತೆ. ಇವಾಗ ಸ್ವಲ್ಪ ಸುಖಿತ್ತು. ಆಮೇಲೆ ಏನಾಗುತ್ತೆ, ಇವಾಗ ಕಾಲ ಟೈಮ್ ಕಳೀತಾ ಇದೆ ಅಂದ್ರೆ ಸಾಯಂಕಾಲ ಇಂದ ರಾತ್ರಿ ಆಯ್ತು, ರಾತ್ರಿಯಿಂದ ಮಧ್ಯರಾತ್ರಿ ಕಾಲ ಕಳೆದಿದೆ. ಇವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕಾರ್ಯ ನಡೀತಾ ಇದೆ, ಕೆಳಗಡೆ ಅದು ತಿಂತ ಇದೆ ಹೆಗ್ಣ, ಅದು ಯಾವ ಮುಕ್ತತೆ ಗೊತ್ತಿಲ್ಲ ಈ ತರ. ಆದ್ರೆ ಇವನ್ಗೆ ಅಲ್ಲಿ ಜೇನುತುಪ್ಪ ಇದ್ದು ಸ್ವಲ್ಪ ಜಾಸ್ತಿ ಜಾಸ್ತಿ ಇರ್ತದೆ. ಸೊ ಅವನು ಅದು ಇದು ಅವನು ಜೇನುತುಪ್ಪ ತಿಂತ ಏನಾಗುತ್ತೆ ಸ್ಲೋ ಆಗಿ ಇದೆಲ್ಲ ಮರ್ತಿರ್ತಾನೆ, ಇದೆಲ್ಲ ಮರೆಯಕ್ಕೆ ಶುರು ಆಗುತ್ತೆ. ಯಾಕಂತಂದ್ರೆ ಅದು ಜೇನುತುಪ್ಪ ಜಾಸ್ತಿ ಬೇರೆ ಶುರು ಆಗ್ತಾ ಇರ್ತ. ಆಮೇಲೆ ಅವನ ಪ್ರಜ್ಞೆ ಏನಾಯ್ತು ಇವಾಗ, ಏನಾಗುತ್ತೆ ಇಲ್ಲಿ ಅದು ಮುಗಿಸಿ ಇರುತ್ತ ಕ್ರಮೇಣ ಕಾಲಕ್ಕೆ ಕ್ರಮೇಣ ಅಲ್ಲಿ ಕಟ್ ಆಗುತ್ತೆ ಮರ, ಕಟ್ ಆಗುತ್ತೆ ಮರ, ಕಟ್ ಆಗಿದ ತಕ್ಷಣ ಅವನು ಸೀದಾ ಆ ಹೆಬ್ಬಾವು ಇರುತ್ತಲ್ಲ. ಇದು ಯಾವ ರೀತಿಯಲ್ಲಿ ಇದು ಇದು ಯಾವ ಯಾವ್ದಕ್ಕೆ ಈ ತರ ಇರುವಂತ ಉದಾಹರಣೆ ಯಾವ್ದು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದರಲ್ಲಿ ಹೇಳ್ತಾರೆ. ಇದು ಈ ಭಾಗವತದ ಒಂದು ಇದರಲ್ಲಿ ಆಚಿದ ಬೇಟೆಗಾರ ಬಂದು ಜೀವಿಗೆ ಹೋಲಿಸಿದ್ದಾರೆ ಅಂದ್ರೆ ಆಧ್ಯಾತ್ಮಿಕ ಚೇತನಾತ್ಮಕ ಜೀವಿಗೆ ಹೋಲಿಸಿದ್ದಾರೆ. ನಾವು ಅಂದ್ರೆ ನಮ್ಮೆಲ್ಲಾರ್ಗು ಹೋಲಿಸಿದ್ದಾರೆ. ಸೊ ಆ ಹುಲಿ ಸರಿ ಅದು ಇರ್ಬಿಡಿ, ಆ ಹೆಬ್ಬಾವು ಮರಣತೆ ಅಂದ್ರೆ ಮೃತ್ಯುಗೆ ಹೋಲಿಸಿದ್ದಾರೆ. ಆಮೇಲೆ ಆ ಬಿಳಿ ಮತ್ತೆ ಕರಿ ಹೆಗ್ಣಗಳನ್ನ ದಿವಸ ಅಂದ್ರೆ ರಾತ್ರಿ ಮತ್ತೆ ದಿವಸ ಹೋಲಿಸಿದ್ದಾರೆ, ಹಗಲು ಮತ್ತೆ ರಾತ್ರಿ ಹೋಲಿಸಿದ್ದಾರೆ. ಸೊ ಹಗಲಲ್ಲಿ ಎಲ್ಲ ಬಿಳಿಯಾಗಿರುತ್ತೆ ಎಲ್ಲ ಕಾಣಿಸುತ್ತೆ ನಿಮ್ಗೆ, ರಾತ್ರಿ ಹೊತ್ತು ಕಾಣಿಸೋದು. ಸೊ ಅಂದ್ರೆ 12 ಗಂಟೆ ರಾತ್ರಿ, 12 ಗಂಟೆ ಬೆಳಿಗ್ಗೆ ಇದು ನೋಡಿ 24 ಗಂಟೆ. ಸೊ ಅದು ಆ ಮರ ಬಂದು ನಮ್ಮ ಆಯುಸ್ಸಿಗೆ ಹೋಗ್ತಿದ್ದಾರೆ. ನಮ್ಮ ಆಯುಸ್ಸು 100 ವರ್ಷ ಅಂತ ಇಕ್ಕೋಣ, ಇವಾಗ ಅಷ್ಟೇ ಇರಲ್ಲ, 50-60 ವರ್ಷ ಇರಲಿ. ಸೊ ಆ ಆಯು ಆಯುನ ದಿನ ಮತ್ತೆ ರಾತ್ರಿ ಹೇಗೆ ಕಳೀತಾ ಇದೆ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಆ ಜೇನುತುಪ್ಪ ಏನಿದೆ ಆ ರುಚಿ ಬಂದು ಕಾರು ಬಂಗ್ಲೆ ಇದು ಅದು ಎಲ್ಲ ಇಲ್ಲ ಚೆನ್ನಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಕೆಲಸ ಬೀಳಲ್ಲ. ಅವಾಗ ಯೋಚನೆ ಮಾಡ್ತಾರೆ, ಓ ಏನಪ್ಪ ಏನ್ ಮಾಡ್ಬೇಕು, ಇದಕ್ಕೆ ಮುಂದಕ್ಕೆ ಜೇನುತುಪ್ಪ ಬೀಳಬೇಕಾದ್ರೆ ಏನ್ ಮಾಡ್ಬೇಕು, ಈ ತರ ಎಲ್ಲ ಯೋಚನೆ ಮಾಡಕ್ಕೆ. ಸೊ ಆ ಕಾಲ ಬಂದು ಇದಾಗ್ತದೆ. ಸೊ ಆಮೇಲೆ ಇನ್ನೊಂದು ವಿಷಯ, ಈ ಹುಲಿನ ಯಾಕಪ್ಪ ಹೋಗ್ತಿದಾರೆ ಅಂದ್ರೆ ಇದು ಏನಂತರ ಮೃತ್ಯು ಕೆಲಸಕ್ಕೆ ಅಟ್ಟಿಸ್ಕೊಂಡ್ ಬರುತ್ತೆ, ಕೆಲಸಕ್ಕೆ ಸಡನ್ ಆಗಿ ಆಕ್ಸಿಡೆಂಟ್ ಅದು ಇದು ಈ ತರ ಆಗುತ್ತೆ. ಆದ್ರೆ ಜೀವಿ ಹೇಗೋ ಮಾಡಿ ತಪ್ಪಿಸ್ಕೊಂಡ್ ಬಿಟ್ಟಿರ್ತಾರೆ. ಆದ್ರೆ ಈ ಹಗಲು ರಾತ್ರಿ ಏನಿದೆ ಅದರಿಂದ ಜೀವಿ ತಪ್ಪಿಸ್ಕೊಳಕಾಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರ ಆಯುನ್ನು ಕಟ್ ಮಾಡ್ತಾ ಇದೆ, ಹಗಲು ರಾತ್ರಿಯಿಂದ ಕಟ್
ಮಾಡ್ತಾರೆ.
ನಾವು ಎಲ್ಲಿಗೆ ಬಿಡ್ತೀವಿ ಅಂದ್ರೆ ಆ ಹೆಬ್ಬಾವು ಬಾಯಿಗೆ, ಅಂದ್ರೆ ಆ ಮೃತ್ಯುಗೆ, ಮೃತ್ಯು ಖಚಿತ ಅಂತ ಇದರಲ್ಲಿ ಹೇಳ್ತಾರೆ. ಈ ಉದಾಹರಣೆ ಇದು ಎಷ್ಟು ಒಳ್ಳೆ ಉದಾಹರಣೆ ಅಂದ್ರೆ, ಇದು ಎಲ್ಲಾರು ನಮ್ ಒಬ್ಬರು ಎಲ್ಲಾರ್ಗು ಒಬ್ಬರೊಬ್ಬರಿಗೂ ಒಂದು ಅನ್ವಯ ಆಗುತ್ತೆ. ಅವನು ಚಿಕ್ಕ ಮಗು ಆಗಿರ್ಬೋದು ಅಥವಾ ವೃದ್ಧಾಪ್ಯ ಆಗಿರ್ಬೋದು, ಸೊ ಈ ತರ ಹಲವಾರು ಸ್ಥಿತಿಯಲ್ಲಿ ಇರಬಹುದು. ಸೊ ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಈ ಸುಖವನ್ನು ಯಾವ ರೀತಿಯಲ್ಲಿ ಜನಗಳು ಅನುಭವಿಸ್ತಾರೆ ಮತ್ತೆ ಯಾವ ರೀತಿಯಲ್ಲಿ ಅವನು ಕೊನೆ ಬರುತ್ತೆ ಅನ್ನೋದಕ್ಕೆ ಇದೆಲ್ಲ ಉಂಟು. ಸೊ ಇದೆಲ್ಲ ಕರೆಕ್ಟ್. ಇವಾಗ ಏನ್ ಮಾಡ್ಬೇಕು ನಾವು ಅನ್ನೋದು ಒಂದು ಕುತೂಹಲಕಾರಿ ಒಂದು ವಿಷಯ. ಸೊ ನಮ್ಗೆ ಗೊತ್ತು, ನಾವು ಸಾಯ್ತೀವಿ ಅಂತ, ಪ್ರತಿಯೊಬ್ಬರು ಸಾಯ್ತಾರೆ. ನಾವು ಡೈಲಿ ಪೇಪರ್ ಅಲ್ಲಿ ಓದ್ತೀವಿ, ಇಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಜಾಸ್ತಿ ಇದು ಭೂಕಂಪ ಆಗಿದೆ ಅಥವಾ ಇಷ್ಟು ಜನ ಮಳೆಯಿಂದ ಏನಂತಿದ್ದಾರೆ ಪ್ರವಾಹದಿಂದ ಕೆಲವರು ಹೋಗ್ತಾರೆ ಈ ತರ ಎಲ್ಲ. ಆದ್ರೆ ನಾವ್ ಯಾವಾಗ್ಲೂ ಅನ್ಕೊಳ್ತೀವಿ ಇದು ಯುಧಿಷ್ಠಿರ ಮಹಾರಾಜ ಆಕ್ಚುಲಿ ಒಂದ್ ಇದ್ರದ್ದು ಒಂದು ಸ್ಟೋರಿ ಇದೆ, ಇದೊಂದು ಹೇಳ್ತೀನಿ. ಸೊ ಇಲ್ಲಿ ಒಂದು ಉದಾಹರಣೆ ಬರುತ್ತೆ ಮಹಾಭಾರತದಲ್ಲಿ, ಒಂದು ಉದಾಹರಣೆ ಬರುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದ್ ಸತಿ ಪಾಂಡವರು ಎಲ್ಲರೂ ಒಂದು
ಮತ್ತೆ ಮನುಷ್ಯನಿಗೆ ಅಲ್ಲಿಂದ ಮೇಲ್ಗಡೆ ಯಾರು ಹೆಲಿಕಾಪ್ಟರ್ ಲಗ್ನ ಕೊಡೋದು.
ಸೊ ಕೆಲವು ಸತಿ ಅದಾಗುತ್ತೆ, ಸೊ ಕೆಲವು ಸತಿ ಅದಾಗುತ್ತೆ. ಯಾವಾಗ ಅಂತಂದ್ರೆ ಕೆಲವು ಸತಿ ನಿಜವಾಗ್ಲೂ ನಾವು ಭಯದಿಂದ ಇದ್ದಾಗ ಕೆಲವು ಸತಿ ಕೃಷ್ಣನ ನಾಮಸ್ಮರಣೆ ಮಾಡ್ತೀವಿ. ಸೊ ಅವಾಗ ವಿಷ್ಣು ಬರ್ತಾನೆ. ಯಾವ್ದು ಅಂದ್ರೆ ಅವನು ಗರುಡ ವಿಮಾನ ಗರುಡನ ವಾಹನದ ಮೇಲೆ ಬರ್ತಾನೆ. ಸೊ ಅವನು ಬಂದಾಗ ನಾವು ಅವನ ಕಡೆಗೆ ನಾವು ನಮ್ಮ ಪ್ರಜ್ಞೆಯನ್ನು ಕೆಲವು ಸತಿ ಕರಿತೀವಿ, ಅರೇ ಕೃಷ್ಣ ಕೃಷ್ಣ ಆಗ್ತೀವಿ, ಕೆಲವು ಸತಿ ಇರ್ತಾನೆ ಕೃಷ್ಣ ಆಗ್ತೀವಿ. ಸೊ ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಕೆಲವು ಸತಿ ಏನಾಗುತ್ತೆ ಸುಖ ಸ್ವಲ್ಪ ಜಾಸ್ತಿ ಬರೋದ್ರಿಂದ ಕೆಲವು ಸತಿ ಕೃಷ್ಣನ ಇದೆ ದಪ್ಪ ಇದೆ ಮಾಡ್ಬೇಕು ಗೊತ್ತು, ಆ ಬ್ಯಾಗ್ ಅಲ್ಲಿ ಇರುತ್ತೆ ನಾವ್ ಇಟ್ಟಿರ್ತೀವಿ. ಆಯ್ತು ಇರ್ಲಿ ಅಲ್ಲೇ ಸ್ವಲ್ಪ ಒಂದು ಅರ್ಧ ಗಂಟೆ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಇನ್ನೇನೋ ಬಂದಿರುತ್ತೆ, ಅವ್ರ ಫೋನ್ ಬಂದಿರುತ್ತೆ, ನೋಡಿ ಇಲ್ಲೇ ಯಾವ್ದೋ ಒಂದು ಸಾಲ್ ಹಾಕಿದ್ದಾರೆ ಸೇಲ್ಸ್ ಬಂದಿ ಸರ್ವೆ ಇದೆ. ಅಲ್ಲಿ ಪ್ರಶ್ನೆ ಏನಾಗ್ತಾ ಇದೆ ಅಂದ್ರೆ ನಮಗೆ ವಿಷಯಲ್ಲಿ ಸರ್ವೆ ಇದಾಗ್ತಾ ಇದೆ, ದಪ್ಪ ಹೋಗ್ಬೇಕು ಅಲ್ಲೂ ಹೋಗ್ಬೇಕು ಪ್ರಶ್ನೆ ಹೋಗ್ಬಂದು ಈ ತರ ಹಲವಾರು ತರ ನಮ್ಗೆ ಹೇಳ್ತೀರಾ ಡಿಸ್ಟರ್ಬೆನ್ಸ್ ತೊಂದ್ರೆ ತೊಂದ್ರೆ ಅಲ್ಲ ಒಂಥರ ಅಡಚಣೆ. ಸೊ ಈ ತರ ಜೀವನ ಒಂದೇ ಕಡೆ ಬಿಡೋದಿಲ್ಲ ಅದು. ಸೊ ಇದನ್ನ ಮಾಯೆ ಅಂತ ಕರೀತಾರೆ, ಮಾಯಾ ಮಾಯಾ ಅಪಕೃತ ಜ್ಞಾನ. ಭಗವದ್ಗೀತಾದಲ್ಲಿ ಇದು ಶ್ಲೋಕ ಬರುತ್ತೆ, ಮಾಯ ಎಷ್ಟೇ ಜ್ಞಾನ ಅವ್ನ ಕೈಲಿ ಕೈಯಿರ್ಬೋದು ಅಥವಾ ಅವ್ನು ಏನು ಇಲ್ಲದೆ ಇರ್ಬೋದು ಅವ್ನ ಯಾವುದೇ ತರ ಎಲ್ಲರೂ ಅವ್ನ ಈ ಮಾಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ವಿಜ್ಞಾನಿಗಳು ಅವ್ರ ಈ ಇಲ್ಲಿಂದ ಇಲ್ಲಿಂದ ಚಂದ್ರಲೋಕ ಹೋಗ್ಬೇಕು, ಇಲ್ಲಿಂದ ಬೇರೆ ಮಾರ್ಕ್ ಹೋಗ್ಬೇಕು, ಈ ತರ ಹಲವಾರು ಅವ್ರು ಒಂದೊಂದು ವರ್ಷಕ್ಕೆ ಹೋಗ್ತೀರ ದೊಡ್ಡ ದೊಡ್ಡ ರಾಕೆಟ್ ನ ಬಿಡ್ತಾರೆ. ಸೊ ಅವ್ರು ಬರೀ ಅದರಲ್ಲೇ ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಒಂದ್ ದಿವಸ ನಾನು ಸಾಯ್ತೀನಿ ಅಂತ. ಇದು ಪ್ರಾಬ್ಲಮ್. ಇಷ್ಟೆಲ್ಲ ಸೈನ್ಸ್ ಇಷ್ಟೆಲ್ಲ ಮುಂದುವರೆದಿದೆ ಸರಿ, ಇಷ್ಟೆಲ್ಲ ಮುಂದುವರೆದ್ರು ಜೀವ ಎಷ್ಟು ಕಾಲ, ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ವರ್ಷಗಳ ಕಾಲ ಇರ್ತಾನೆ ನೋಡ್ತಾ ಇದ್ರೆ, ನಿಜವಾಗ್ಲೂ ನಾವು ನೀವು ನೋಡ್ತಾ ಇದ್ರೆ 50, 40, 60 ಇಷ್ಟೆಲ್ಲ 40 ಇದ್ರೆ 60 ವಯಸ್ಸಿನ ಮೇಲೆ ಯಾರು ಇಲ್ಲ. ಒಬ್ಬೊಬ್ಬ ಅವ್ರು 80 ವರ್ಷ ಇದಾರೆ ಅಷ್ಟೇ ನೋಡಿ, 80 ವರ್ಷ ಇದಾರಲ್ಲ ಅವರು. ಕೆಲವೊಂದಕ್ಕೆ ಆಶ್ಚರ್ಯ ಅವ್ರು ಎಷ್ಟು ಅಂದ್ರೆ 90 ವಯಸ್ಸು, 90 ವಯಸ್ಸು ಅವ್ರಿಗೆ. ಕೆಲವೊಂದಕ್ಕೆ ಪೇಪರ್ ಅಲ್ಲಿ ನಾವು ನೋಡ್ತೀವಿ ಮಧ್ಯ ಪೇಪರ್ 105, 120 120 ವರ್ಷ ಅಂದ್ರೆ ಆ ಫೋಟೋ ಬರ್ಲೇಬೇಕು ಪೇಪರ್ ಅಲ್ಲಿ. ಇದು ಆಶ್ಚರ್ಯಕರವಾಗಿರುವಂತ ವಿಷಯಗಳು. ಆದ್ರೆ ಇವಾಗ ಕೆಲವೊಂದು 100 ವರ್ಷದ ಹಿಂದೆ ನೋಡಿದ್ರು ನಮ್ಮ ಪೂರ್ವಜಿಕರಲ್ಲಿ ಅವ್ರು ಆಟೋಮೆಟಿಕ್ ಆಗಿ 100 ವರ್ಷ ಇರ್ತಾರೆ. ಯಾಕಂತಂದ್ರೆ ಅವರು ಅವರ ಜೀವನವನ್ನು ಆಧ್ಯಾತ್ಮಿಕ ಕಡೆಗೆ ಅವ್ರು ಯಾವಾಗ್ಲೂ ಅವ್ರು ಯೋಚನೆ ಮಾಡ್ತಾರೆ. ನೀವು ನೋಡಿರ್ಬೋದು ನಿಮ್ಮ ನಿಮ್ ಫ್ಯಾಮಿಲಿ ಕಲ್ಲು ನೋಡಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ಫ್ಯಾಮಿಲಿಗಳು ಅಂದ್ರೆ ಅಕ್ಕಪಕ್ಕದಲ್ಲಿ ಇರುವಂತ ಮನೆಗಳು ಅವ್ರ ಫ್ಯಾಮಿಲಿಗಳಲ್ಲಿ ಇರೋದು ನೋಡಿರ್ಬೋದು. ಅವರೆಲ್ಲರೂ ಆಧ್ಯಾತ್ಮಿಕ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಸೊ ಅದರಿಂದ ಅವರು ಶಾಂತ ಸ್ಥಿತಿಯಲ್ಲೂ ಇರ್ತಾ ಇದ್ರು. ಅದೇ ತರ ಅವ್ರ ಆಧ್ಯಾತ್ಮಿಕವಾಗಿ ಪ್ರತಿ ದಿವಸ ಅವರ ಕಾರ್ಯಚಟುವಟಿಕೆಗಳ ದಿನಚರಿಯಲ್ಲಿ ಅವರು ಆಧ್ಯಾತ್ಮಿಕವಾಗಿ ಯಾವಾಗಲೂ ಯೋಚನೆ ಮಾಡ್ತಾ ಇದ್ರು. ಇವಾಗ ಏನಾಗ್ತದೆ ಉಲ್ಟಾಗ್ತದೆ, ಭೌತಿಕವಾಗಿ ಎಷ್ಟು ಯೋಚನೆ ಮಾಡ್ತಾ ಇದ್ವೋ ಅಷ್ಟೇ ನಮ್ಮ ಪ್ರಜ್ಞೆ ಕಡಿಮೆ ಆಗ್ತದೆ. ಅದರಿಂದ ಟೆನ್ಷನ್, ಆಂಗ್ಸೈಟಿ ಇದೆಲ್ಲ, ಟೆನ್ಷನ್ ಚಿಂತೆ, ಈ ಚಿಂತೆ ಇವೆಲ್ಲ, ಆತಂಕ, ಭಯ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಬ್ಬರಲ್ಲೂ, ಪ್ರತಿ ದಿವಸದಲ್ಲೂ. ಈ ಕ್ಲಾಸ್ ಆದ್ಮೇಲೆ ಆಚೆ ಹೋದ್ರೆ ಕೆಲಸದ ಯಾವ್ದೋ ದಿವ್ಸ ಬಂದಿರುತ್ತೆ, ನೀವು ಹಾಸ್ಪಿಟಲ್ ಅಲ್ಲಿ ಇದಾರೆ, ಅವಾಗ ಒಂಥರ ಆತಂಕ, ಅಯ್ಯೋ ಅವ್ರಿಗೆ ಇದೆಲ್ಲ ಸರ್ವೇಕ ಮೊನ್ನೆ ಆಗಿರುವಂತ ಇದು ಪ್ರಾಬ್ಲಮ್. ಹಾ, ಈ ತರ ಆತಂಕ ನಿಜವಾಗ್ಲು. ಈ ತರ ಎಲ್ಲ ಇದೆಲ್ಲ ಹೊಸದೇನಲ್ಲ, ದೀಸ ಆಗ್ತಾ ಇರ್ಬೇಕಲ್ಲ. ಅದೇ ನಮ್ಗೆ ಯಾವಾಗ ಬರುತ್ತೆ ಅದು ಗೊತ್ತಿಲ್ಲ. ಸೊ ಇದಕ್ಕೆ ಒಂದು ಉದಾಹರಣೆ ಬಂದು ಒಂದು ಒಂದು ಆಕ್ಚುಲಿ ನಡೆದಿರುವಂತದ್ದು. ಯುಧಿಷ್ಠಿರ ಮಹಾರಾಜ ಒಂದ್ಸತಿ ಪಾಂಡವರು ಒಂದ್ಸತಿ ಒಂದು ಇದರಲ್ಲಿ ಹೋಗ್ತಾ ಇರ್ತಾರೆ, ಒಂದು ಕಾಡಲ್ಲಿ ಹೋಗ್ತಾ ಇರ್ತಾರೆ. ಆ ಕಾಡಲ್ಲಿ ಹೋಗ್ತಾ 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 ಏನಾಗುತ್ತೆ, ಕೆಲವು ಕಡೆ ಜ್ವರ ಅಂದ್ರೆ ಅದ್ರ ಏನು ನೀರೆಲ್ಲ ಸಿಗೋದಿಲ್ಲ, ಬರ ಪ್ರದೇಶದಲ್ಲಿ ಹೋಗ್ತಾ ಇರ್ತಾರೆ. ಸೊ ಒಂದ್ ಎಲ್ಲರೂ ತುಂಬಾ ಸುಸ್ತಾಗ್ಬಿಟ್ಟಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಕಡೆ ಯುಧಿಷ್ಠಿರ ಮಹಾರಾಜ ಹೇಳ್ತಾನೆ, ಫಸ್ಟ್ ಭೀಮಾಗೆ ಹೇಳ್ತಾನೆ, ನೀನು ಮೇಲೆ ಈ ಮರದ ಮೇಲೆ ಹತ್ಬಿಟ್ಟು ನೋಡು, ಎಲ್ಲರೂ ನೀರಿದೆ. ಸೊ ಅವನೇನ್ ಮಾಡ್ತಾರೆ, ಹತ್ತಾನೆ ಮರ ಹತ್ಬಿಟ್ಟು ನೋಡ್ತಾನೆ. ಒಂದು ದೂರದ ಜಾಗದಲ್ಲಿ ಒಂದು ಪ್ರದೇಶದಲ್ಲಿ ನೀರ್ ತರ ಕಾಣುತ್ತೆ. ಸೊ ಇನ್ನೊಂದ್ಸರಿ ಈ ಹತ್ರದಲ್ಲೇ ಎಲ್ಲೋ ಇದೆ, ನಾನು ಹೋಗ್ಬಿಟ್ಟು ನೀರ್ ತರ್ತೀನಿ ಅಂತ ಯುಧಿಷ್ಠಿರ ಮಹಾರಾಜ. ಸೊ ಯುಧಿಷ್ಠಿರ ಮಹಾರಾಜ ಅಂತರ ಮಿಶಿರವ್ರಿಗೆ ಹೇಳ್ತಾರೆ, ನಕುಲ ಸಹದೇ ಅಂತ ಅರ್ಜುನ ಅವ್ರಿಗೆಲ್ಲ ಹೇಳ್ತಾರೆ, ಇಲ್ಲೇ ಇದೆ, ನಾವು ಇಲ್ಲೇ ಇರಲ್ಲ, ಅವ್ನು ಹೋಗಿ ತಗೊಂಡ್ ಬರ್ತಾರೆ. ಸೊ ಭೀಮಾ ಹೋಗ್ತಾನೆ ಫಸ್ಟ್. ಸೊ ಹೋಗ್ಬೇಕಾದ್ರೆ ಅಲ್ಲಿ ನಿಜವಾಗ್ಲು ನೀರ್ ಇರುತ್ತೆ. ಸೊ ಆ ನೀರ್ ಇರೋಂತ ಪ್ರದೇಶಕ್ಕೆ ಹೋಗ್ತಾನೆ, ಅವ್ನು ಹೋಗ್ಬಿಟ್ಟು ಅಲ್ಲಿ ಮುಟ್ತಾನೆ ನೀರ್ನ, ಫಸ್ಟ್ ನೀರ್ನ ಕುಡಿಯೋಕ್ ಮುಂದೆ ತಲೆ ಮೇಲೆ ಹಾಕೊಳ್ತಾರೆ ಎಲ್ಲರೂ. ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ನೀರ್ನ ತಗೊಳ್ತಾನೆ, ನೀರ್ ತಗೊಂಡು ಇನ್ನೇನ್ ಕುಡಿಬೇಕು ಅನ್ನೋಷ್ಟರಲ್ಲಿ ಒಂದು ಅಶರೀರ ಮಣಿ ನುಡಿಯುತ್ತೆ. ಈ ಪ್ರದೇಶ ನಂದು, ಇಲ್ಲಿ ಏನು ನೀನ್ ಮುಟ್ಟಿದ್ರು ನನ್ನ ಪರ್ಮಿಷನ್, ನಮ್ಮ ಪರ್ಮಿಷನ್ ತಗೊಂಡು ಇದನ್ನ ಕುಡಿಬೇಕು. ಸೊ ಅದಕ್ಕೆ ಅವ್ನು ಹೇಳ್ತಾನೆ, ಆಯ್ತು ನೀನ್ ಯಾರು ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ, ನನ್ನ ಯಕ್ಷ ಅಂತ ನನ್ನ ಯಕ್ಷ. ಸೊ ಅವ್ರು ಹೇಳ್ತಾನೆ, ಸರಿ ಏನ್ ಆಗ್ಬೇಕಾಗಿತ್ತು ಅಂತ ಹೇಳ್ತಾನೆ ಭೀಮಾ. ಅದಕ್ಕೆ ಅವ್ನು ಹೇಳ್ತಾರೆ, ಯಕ್ಷ ಹೇಳ್ತಾನೆ, ಇಲ್ಲಿ ನೀರ್ ಕುಡಿಯೋಕ್ ಮುಂದೆ ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕು. ಸೊ ಅದಕ್ಕೆ ಆ ಟೈಮಲ್ಲಿ ಭೀಮಾ ಬಹಳ ಇದಾವೆ. ಮೊದ್ಲೇ ಭೀಮಾ ಅಂದ್ರೆ ಸಿಕ್ಕಾಪಟ್ಟೆ ಬಾಡಿ ಜಾಸ್ತಿ ಅವ್ರಿಗೆ. ಸೊ ಹೆಚ್ಚು ತಿಂತಾನೆ, ಹೆಚ್ಚು ಅವನ ಹರಿ ಅವನ ಇದರಲ್ಲಿ ಹೊಟ್ಟೆಯಲ್ಲಿ ವಕ್ರ ಅಂತ ಒಂದು ಇದಿದೆ, ಡೈಜೆಷನ್ ಆಗುತ್ತೆ. ಸೊ ಅದು ಬಂದು ಏರ್ ತಿಂದ್ರು ಇಮಿಡಿಯೇಟ್ ಆಗಿ ಭಸ್ಮ ಆಗ್ಬಿಡುತ್ತೆ ಜೀರ್ಣ. ಅಂದ್ರೆ ಅದು ಅಷ್ಟು ಇದು ಫೈರ್ ಏನಂತ ಬೆಂಕಿ ತರ. ಸೊ ಅಷ್ಟು ಹಸುವೆ ಇರುತ್ತೆ. ಸೊ ಅವನು ಹೇಳ್ತಾನೆ ಯಾರು ಯಾರು ಇಲ್ಲಿ ಮುಂದೆ ಬಂದಾಗ ನೋಡ್ಕೊಂಡು ಅವ್ನು ಕುಡ್ಬಿಡ್ತಾನೆ, ಕುದಿದ ತಕ್ಷಣ ಇಮಿಡಿಯೇಟ್ ಆಗಿ ಮೂರ್ಛೆ ಆಗಿಬಿಡ್ಬಿಡ್ತು. ಸೊ ಇವ್ರು ಕೆಲವು ಕಾಲ ಕಾಯ್ತಾರೆ, 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ತನಕ ಕಾಯ್ತಾರೆ, ವಾಪಸ್ ಬರೋದಿಲ್ಲ. ಸೊ ಅವ್ನು ಯುಧಿಷ್ಠಿರ ಹೇಳ್ತಾನೆ ಅರ್ಜುನ ನೀನು ಹೋಗ್ಬಿಟ್ಟು ನೋಡು. ಸೊ ಅರ್ಜುನ ಹೋಗ್ತಾನೆ, ನೆಕ್ಸ್ಟ್ ಅವ್ನು ನೋಡಿದ ತಕ್ಷಣ ಭೀಮ ಬಿದ್ದೋಗಿರ್ತಾನೆ. ಭೀಮನೇ ಮೂರ್ಛೆ ಆಗಿದ್ದಾನೆ ಅಂದ್ರೆ ಅವ್ನು ಇಮಿಡಿಯೇಟ್ ಆಗಿ ಅವನು ಬಿಲ್ಲು ಮತ್ತೆ ಬಾಣ ರೆಡಿ ಮಾಡ್ತಾನೆ, ಯಾರು ಇರ್ಬೋದು. ಸೊ ಈ ತಿರ್ಗ ಆಶ್ಚರ್ಯ, ಅವನು ಒಂದ್ ಕಡೆಯಿಂದ ದುಃಖ ದುಃಖ ಆಗ್ತಾ ಇರ್ತೇವೆ ಯಾರು ಅಂತ ಗೊತ್ತಾಗಲ್ಲ, ಆದ್ರೆ ಯಾರು ಇರೋದು ಇಲ್ಲ. ಸೊ ಅವನು ಆಶ್ಚರ್ಯ ಮಾಡಿದ್ರೆ ನಿನ್ ಮುಂದೆ ಬಾ ನನ್ ಮಾತಾಡ. ಅವನು ಹೇಳ್ತಾರೆ ಇಲ್ಲ ನನ್ ಪ್ರಶ್ನೆ ಉತ್ತರ ಕೊಟ್ಟರೆ ಮಾತ್ರ ನೀನು ಅಲೋ ಮಾಡ್ತೀವಿ ತಗೊಂಡು ಹೋಗ್ಬಿಡ್ತಾನೆ. ಸರಿ ಅವನು ತುಂಬಾ ದಾಹ ಆಗಿರುತ್ತೆ, ಅವನು ಕುಡ್ಬಿಡ್ತಾನೆ. ಸೊ ಅವನು ಮುಖ್ಯಾಗಿರ್ಬಿಡ್ತಾನೆ. ಸೊ ಈ ತರ ನಕುಲ ಸಹದೇವರು ಆಗುತ್ತೆ. ಕೊನೆಯಲ್ಲಿ ಯಾರು ಬರೋದಿಲ್ಲ, ಯುಧಿಷ್ಠಿರರಿಗೆ ಒಂಥರ ಇದಾಗುತ್ತೆ. ಸೊ ಅವನು ಆ ಪ್ರದೇಶಕ್ಕೆ ಹೋಗ್ತಾನೆ. ಸೊ ಅವನು ಹೋದಾಗ ಯಕ್ಷ ಫಸ್ಟ್ ನೋಡ್ತಾನೆ ಇವ್ರು, ಅವನ್ಗೆ ನೋಡಿ ಅವನ್ ಬುದ್ಧಿವಂತ, ಯುಧಿಷ್ಠಿರ ಬುದ್ಧಿವಂತ. ಸೊ ಅವನು ನೋಡ್ತಾನೆ ಎಲ್ಲರೂ ಬುದ್ಧಿ. ಸೊ ಇದಕ್ಕೆ ಕಾರಣ ಯಾವ್ದು ಅಂತ ಹೇಳ್ತಾನೆ ಫಸ್ಟ್. ಸೊ ಅವನ್ ಯಕ್ಷ ಅದೇ ಇದೇ ರೀತಿಯಲ್ಲಿ ಯುಧಿಷ್ಠಿರರಿಗೆ ಪ್ರಶ್ನೆ ಕೇಳ್ತಾನೆ, 10 ಪ್ರಶ್ನೆಗಳು ಕೇಳ್ತಾನೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದು ಏನ್ ಕೇಳ್ತಾರೆ ಅಂದ್ರೆ, ಈ ಜಗತ್ತಿನಲ್ಲಿ ಆಗುವಂತ ಅದ್ಭುತವಾಗಿರುವಂತ ವಿಷಯ ಯಾವ್ದು ಅಂತ ಕೇಳ್ತಾನೆ. ಯುಧಿಷ್ಠಿರ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ತಾನೆ. ಏನೇಳ್ತಾನೆ ಅಂದ್ರೆ, ಪ್ರತಿಯೊಬ್ರು ಪ್ರತಿ ಕ್ಷಣನು ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ರು ಸಾಯ್ತಾ ಇದ್ದಾರೆ, ಆದ್ರೆ ಅವನು ಅನ್ಕೊಳ್ತಾ ಇದ್ದಾನೆ ನಾನು ಯಾವಾಗ್ಲೂ ಇರ್ತೀನಿ, ನಾನ್ ಮಾತ್ರ ಸಾಯಿದ್ದೀನಿ. ಇದು ಬಹಳ ಅದ್ಭುತವಾಗಿರುವಂತ ವಿಷಯ. ಯಕ್ಷರು ಬಹಳ ಖುಷಿ ಆಗ್ಬಿಡುತ್ತೆ. ಆಕ್ಚುಲಿ ನಿಜವಾಗಿ ಇದನ್ನ ನಾವು ಈ ಕಲಿಯುಗದಲ್ಲಿ ನಾವು ನೋಡಬಹುದು. ಇವ್ರೆ ನೋಡಿ ಇವಾಗ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ನಾವು ಅನ್ಕೊಳ್ತಾ ಇದ್ದೀವಿ ನಾವು ಚೆನ್ನಾಗಿದೆ, ಇನ್ನು ಒಳ್ಳೆ ಕೆಲಸ ಬರುತ್ತೆ, ಒಳ್ಳೆ ಒಳ್ಳೆ ಮುಂದೆ ಒಂದ್ ಮನೆ ಕಟ್ಟಿದ್ರೆ, ಒಂದ್ ಮೇಲ್ಗಡೆ ತಾರ್ಕೆ ಹಾಕಿದ್ರೆ, ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಅನ್ಕೊಳ್ತಾ ಇಲ್ಲ, ನಾವು ಒಂದ್ ದಿವಸ ಬಿಟ್ಟಿವಿ. ಇದು ಅದ್ಭುತವಾಗಿರುವಂತ ವಿಷಯ. ಯಾಕಂತಂದ್ರೆ ಇದನ್ನ ಯಾರು ಅಷ್ಟು ಡೀಪ್ ಆಗಿ ನೋಡೋದಿಲ್ಲ. ಸಡನ್ ಆಗಿ ನಮ್ಮ ಮನೆಗಳಲ್ಲಿ ಅಥವಾ ನಮ್ಮ ಇದರಲ್ಲಿ ಯಾರಾದ್ರು ತೀರೋದ್ರೆ ಅವಾಗ ಇದು. ಸೊ ಅದು ಇರೋ ಅಂತದೇ, ಇದು ಆಗ್ಗೆ ಆಗುವಂತ ಒಂದು ಸನ್ನಿಧಿ, ಹಾಗೆ ಆಗುತ್ತೆ ಇದು. ಇದನ್ನ ಯಾರು ಸ್ಟಾಪ್ ಮಾಡಕ್ ಇನ್ನು ವಿಜ್ಞಾನನು ಇದಕ್ಕೆ ಸ್ಟಾಪ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣ ಪದೇ ಪದೇ ಹೇಳ್ತಾರೆ, ಸೊ ಮೃತ್ಯು ಸಂಸಾರ ಲೋಕನ ಲೋಕ ಅಂತ ಹೇಳ್ತಾರೆ. ಮೃತ್ಯು ಲೋಕದಲ್ಲಿ ಜಾಸ್ತಿ ಕೆಲಸ ಮಾಡಕ್ಕಲ್ಲ, ಒಂದ್ ದಿವಸ ಮೃತ್ಯು ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವು ಆಧ್ಯಾತ್ಮಿಕವಾಗಿ ನಾವು ನಮ್ಮ ಜೀವನವನ್ನು ಮುಡುಪಾಗಿರ್ಬೇಕು, ಅಂದ್ರೆ ನಾವು ಮಾಡುವಂತ ಕಾರ್ಯಗಳನ್ನೆಲ್ಲಾನು ಆಧ್ಯಾತ್ಮಿಕ ಕಡೆಗೆ ತಿರುಗಿಸಬೇಕು ಅಂತ ಹೇಳ್ತಾರೆ. ಇವಾಗ ನಾವು ಏನೇ ತಿಂತೀವಿ ಮೊದಲು ಕೃಷ್ಣನಿಗೆ ಭೋಗ ಅನುಭವಿಸ್ಬೇಕು, ಅದಕ್ಕೆ ಒಂದು ವಿಧಾನ ಇದೆ. ಸೊ ನಾವು ಇದೇ ತರ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಇದನ್ನ ಮಾಡಬಹುದು. ಸೊ ಕೆಲವರು ನಮ್ಮಲ್ಲಿ ಭಕ್ತರಿದ್ದಾರೆ, ಅವರೆಲ್ಲ ಈ ತರ ಕೆಲಸಗಳಿಗೆ ಮತ್ತೆ ಕೆಲವ್ರು ಓದ್ತಾ ಇದಾರೆ, ಕೆಲವ್ರು ಈ ತರ. ಸೊ ಅವರೆಲ್ಲ ಕೆಲವ್ ಕೇಳ್ತಾರೆ ಕ್ವಶನ್ಸ್, ಹೇಗೆ ನಾವು ಬೆಳಿಗ್ಗೆ ಹೇಳಬೇಕು, ನಾವು ವಾಪಸ್ ಹೋಗ್ಬೇಕು, ಇದನ್ನೆಲ್ಲ ಹೇಗ್ ಮಾಡೋದು ಅಲ್ವಾ, ಇದೆಲ್ಲ ಸಾಮಾನ್ಯವಾಗಿರುವಂತ ಪ್ರಶ್ನೆಗಳು. ಸೊ ಇದಕ್ಕೆ ಬಹಳ ಸಿಂಪಲ್ ಆಗಿರುವಂತದ್ದು ಶಿಲಾ ಪ್ರಭುಪಾದರು ಈ ಹರಕೃಷ್ಣ ಕೊಟ್ಟಿದ್ದಾರೆ. ನಾವು ಪ್ರತಿ ದಿವಸ ಇಷ್ಟು ಗಂಟೆಗಳ ಕಾಲ ಅಥವಾ ಇಷ್ಟು ನಿಮಿಷಗಳ ಕಾಲ ನಾವು ಮಾಡಬೇಕು. ಅದು ನಿಜವಾಗ್ಲೂ ನೀವು ಅಷ್ಟು ಗಂಟೆಗಳ ಕಾಲ ಅಷ್ಟು ನೀವು ಮಾಡಿದ್ರೆ ದಿನಚರಿಯಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಕಾರ್ಯಗಳೆಲ್ಲ ಅದಕ್ಕೆ ಸೇವ್ ಮಾಡುತ್ತೆ. ಅಂದ್ರೆ ನಾವು ಸಪೋಸ್ ಫಾರ್ ಎಕ್ಸಾಂಪಲ್ ತಗೋಣ, ಒಂದು ಮಾಲ ಹರೇ ಕೃಷ್ಣ ಮಹಾಮಂತ್ರನ ಯಾರೊಬ್ರು ಮಾಡ್ತಾ ಇದ್ದಾರೆ, ಪ್ರತಿ ದಿವಸ ಮಾಡ್ತಾ ಇದ್ದಾರೆ, ಅವರ ಜೀವನದಲ್ಲಿ ನಿಜವಾಗ್ಲೂ ಅವ್ರು ಒಳ್ಳೆಯದಾಗುತ್ತೆ. ಯಾಕಂತಂದ್ರೆ ಅವರು ತುಂಬಾ ಉನ್ನತವಾಗಿರುವಂತ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಕೃಷ್ಣ ಏನಾಯ್ತಾರೆ, ಮನ್ಮನಾಭವ ಮದ್ ಭಕ್ತೋ ಮದ್ಯಾಜಿ ಮಾಮ್ ನಮಸ್ಕೃರು ಮಾಮೇ ವೇಷಕ್ಕೆ ಸತ್ಯಂತೆ ಪ್ರತಿ ಜಾನು ಪ್ರಯೋಜನ. ಇದು ಭಗವದ್ಗೀತದಲ್ಲಿ ಮನ್ಮನಾಭವ ಮದ್ ಭಕ್ತೋ, ನಿನ್ನ ಮನದಲ್ಲಿ ನನ್ನನ್ನ ಸ್ಮರಿ, ಮನ್ಮನಾಭವ ಮದ್ ಭಕ್ತೋ ನನ್ನ ಭಕ್ತನ ಮನ್ಮನ ಬಹು ಮದ್ದು ಮದ್ಯಾಗಿ ನಾವ್ ನಮಸ್ಕರಿ. ನೀನ್ ಪ್ರತಿ ದಿವಸ ನನ್ನನ್ನ ನಮಸ್ಕರಿಸು, ನೀನ್ ನನ್ನನ್ನ ಪೂಜೆ ಮಾಡು. ಮನ್ಮನ ಬಹು ಮದ್ದು ಮದ್ಯಾಗಿ ನಾನು ಮದ್ಯಾಗಿ ನನ್ನನ್ನ ಮದ್ಯಾಗಿ ಮಾಮ್ ನಮಸ್ಕರು, ನೀನ್ ನನ್ನನ್ನ ನಮಸ್ಕಾರ. ಮಾಮೇ ವೇಷಸ್ ಸತ್ಯಂತೆ. ಸೊ ಹೇಳ್ತಾನೆ ಈಗ ದಿವಸ ನೀನ್ ಮಾತಾ ಮಾಡ್ತಾ ಮಾಡ್ತಾ ಏನಾಗತ್ತೆ, ಒಂದ್ ದಿವಸ ನೀನ್ ನನ್ನಲ್ಲಿ ಬರ್ತೀಯ. ಮಾಮೇ ವೇಷಸ್ ಸತ್ಯಂತೆ, ಸತ್ಯ ಈ ಸತ್ಯ ಆಯ್ತು ಅಂತ ಹೇಳ್ತಾರೆ ಕೃಷ್ಣ. ಪ್ರತಿಜಾಮಿ ಪ್ರಯೋಗಿಸಿ. ಸೊ ಈ ತರ ಅವನ್ ಹೇಳ್ತಾನೆ, ಅವನ್ ಪ್ರಾಮಿಸ್ ಮಾಡ್ತಾ ಇದ್ದಾನೆ ಕೃಷ್ಣನೇ ಭಗವಂತನೇ ನಾನು ಪ್ರಾಮಿಸ್ ಮಾಡ್ತೇವೆ. ನೀನ್ ಈ ತರ ಡೈಲಿ ನೀನ್ ಮಾಡು. ಕಷ್ಟದಲ್ಲಾರಿದ್ರು ಸುಖದಲ್ಲಾರಿ ಅದು ಬೇರೆ, ಆದ್ರೆ ಪ್ರತಿ ದಿವಸ ಮಾಡಿ. ನೀನ್ ಸುಖವಾಗಿರ್ಬೇಕಾದ್ರೂ ಮಾಡು, ದುಃಖದಲ್ಲಿರ್ಬೇಕಾದ್ರೂ ಮಾಡು, ನಾನು ಯಾವಾಗ್ಲೂ ನಿನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಸೊ ಇದನ್ನ ಯಾರು ಅವರ ನಿಜ ಜೀವನದಲ್ಲಿ ಪಾಲಿಸ್ತಾರೆ, ಕೃಷ್ಣ ಯಾವಾಗ್ಲೂ ಅವನು ಅವನ ಜೊತೆ ಇರುತ್ತಾರೆ. ಕೆಲವು ಸತಿ ನಮ್ಮ ಭಕ್ತರಲ್ಲಿ ನಮ್ಮ ಒಂದು ಕೆಲವು ಸತಿ ಒಬ್ಬರು ಒಂದು ಉದಾಹರಣೆ ಒಬ್ರು ಕ್ಯಾನ್ಸರ್ ಇತ್ತು ಒಬ್ಬರು, ಇದು ನಿಜ ಆಗಿರೋದು. ಅವ್ರ ಹೆಸರು ಆನಂದ ಮಲ್ಲಿಕ, ಆನಂದ ಆನಂದ್ಮಯ. ಸೊ ಅವ್ರ ಹೆಸರು ಆನಂದ್ಮಯ ಅಂತ ಒಬ್ಬರಿದ್ರು. ಅವರು 19ನೇ ವಯಸ್ಸಿನಲ್ಲಿ ಅವರಿಗೆ ಹೊಟ್ಟೆ ಕ್ಯಾನ್ಸರ್ ಗೆಡ್ಡೆ ಇರುತ್ತೆ. ಸೊ ಅವರು ಡಾಕ್ಟರ್ ಹತ್ರ ಹೋಗಿದ್ರು. ಅವ್ರು ಹೇಳಿದ್ರು ಈ ತರ ಅವ್ರಿಗೆ ಇನ್ನೊಂದು ತಿಂಗಳು ಒಳಗಡೆ ಹೋಗ್ಬಿಡ್ತಾರ, ಅವ್ರಿಗೆ ಏನ್ ಇಷ್ಟ ಬರುತ್ತೋ ಅದನ್ನ ನೀವು ಕೊಡಿ, ಅವ್ರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡಿ. ಅವ್ರಿಗೆ ಸ್ವಲ್ಪ ದುಡ್ಡು ಇತ್ತು. ಸೊ ಅವರು ಕೆಲವು ಕಡೆ ಡಾಕ್ಟರ್ಗಳು ಅಥವಾ ಕೆಲವು ಕಡೆ ಇದೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ ಅವ್ರೆಲ್ಲ ಪರಿಚಯ ಮಾಡೋದು ನೋಡಿದ್ರು. ಸೊ ಅವರೆಲ್ಲ ಹೇಳಿದ್ರು, ಇಲ್ಲ ಯಾರು ಇದ್ ಮಾಡಕ್ ಹೋಗೋದಿಲ್ಲ, ಕರ್ಕೊಂಡೋಗ್ಬಿಡಿ. ಅವ್ರಿಗೇನ್ ಅವ್ರ ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು ಅವ್ರು ಕರ್ಕೊಂಡೋಗಿ, ಯಾರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಇಂಥದ್ದು ಏನ್ ಇಂಥದ್ದು ಸುಖ ಬೇಕಾದ್ರೆ ಅಂತ ಕೊಡಿ. ಯಾಕಂದ್ರೆ ಅವ್ರ ನಮ್ಮ ಕೈಯಲ್ಲಿ ಇಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ರು. ಸರಿ, ಅವರು ಅದೇ ತರ ಅವ್ರ ತಂದೆ ತಾಯಿಗಳನ್ನು ಎಲ್ಲಾ ಕಡೆ ಅದೇ ತೀರ್ಥಕ್ಷೇತ್ರಗಳು ಇದು ಅದು ಎಲ್ಲಾ ಕಡೆ ಹೋಗ್ಬಹುದು ಅವ್ರಿಗೆ. ಅದೇನ ಇದೆಲ್ಲ ಹೋಗ್ತಾ ಹೋಗ್ತಾ ಕಾಲನು ಹೊರಬಿಟ್ಟಲ್ಲ. ಸೊ ಅದು ಕೊನೆಯ ಸಮಯ ಬಂತವ್ರಿಗೆ, ಇನ್ನು ಹೆಚ್ಚು ಪೈನು ಸುಸ್ತು ಇದೆಲ್ಲ ತುಂಬಾ ಜಾಸ್ತಿ ಆಗಿ ಶಿವ ಅಂತ. ಸೊ ಕೊನೆಗೆ ನಮ್ಮ ದೇವಸ್ಥಾನಕ್ಕೆ ಒಂದ್ಸತಿ ಬಂದಿದ್ರು. ಸೊ ಅವರು ಒಂದ್ಸತಿ ಇದೇ ತರ ಎಲ್ಲಾ ದೇವಸ್ಥಾನಕ್ಕೆ ಹೋದಾಗ ನಮ್ ದೇವಸ್ಥಾನಕ್ಕೆ ಒಂದ್ಸತಿ ಬಂದ್ರು. ಸೊ ಅದ್ ಬಂದಾಗ ಈ ತರ ಕೆಲವು ಭಕ್ತರು ಈ ತರ ಹರೇ ಕೃಷ್ಣ ಮಂತ್ರ ಜಪ ಮಾಡಕ್ಕೆಲ್ಲ ಇದ್ರು, ಚರಣಾಮೃತ ಈ ಕೀರ್ತನ ತಗೊಳಕ್ಕೆ ಪ್ರತಿ ದಿವಸ ಹೇಳಿದ್ರು. ಸೊ ಅವ್ರು ಅದೇ ತರ ಬೆಳಿ ಪ್ರತಿ ದಿವಸ ಅವ್ರ ಮನೆ ಹತ್ರದಲ್ಲೇ ಇತ್ತು ಪಕ್ಕದಲ್ಲೇ. ಸರಿ, ಅವರು ಏನೇ ಏನು ಮಾಡಕ್ಕಾಗಲ್ಲ, ಏನಾದ್ರು ಮಾಡ್ಲಿ ಅಂತ ಬಿಟ್ಬಿಟ್ಟಿದ್ರು. ಸರಿ, ಅವರು ದಿವಸ ಅಲ್ಲಿ ಬರ್ತಾ ಇದ್ರು ಆಟೋದಲ್ಲಿ ಬರ್ತಾ ಇದ್ರು. ಬಂದು ಅವರು ಚರಣಾಮೃತ ಪ್ರಸಾದ ಆಗಿರ್ತಾರೆ ತಗೊಂಡ್ಬಾರ್ದು ಅಂತ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡಿ ಶುರು ಮಾಡಿದ್ರು. ಶುರು ಮಾಡಿದಾಗ ಅವರು ಮಾಡ್ತಾ ಮಾಡ್ತಾ ಏನಾಯ್ತು ಅಂತಂದ್ರೆ, ಅವರಲ್ಲಿ ಇರುವಂತ ಈ ವೇದನೆ ಏನಿದೆ ಅದನ್ನ ಅವ್ರಿಗೆ ಒಂಥರ ಅಂದ್ರೆ ಗೊತ್ತಾಗ್ತಾ ಇರ್ಲಿಲ್ಲ. ಹರಿಕೃಷ್ಣ ಮಹಾಮಂತ್ರದ ಮೇಲೆ ಅವ್ರ ಜಾಸ್ತಿ ಗಮನ ಪ್ರಜ್ಞೆನ ಅವರು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಅವರು ಜಪ ಮಾಡ್ತಾ 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 ಆಯ್ತು, 15 ದಿವಸ 20 ದಿವಸ ಆಯ್ತು, 1 ತಿಂಗಳು ಆಯ್ತು, 2 ತಿಂಗಳು ಆಯ್ತು, 3 ತಿಂಗಳು ಇದ್ದಾರೆ. ಸೊ ಯಾವುದೇ ಡಾಕ್ಟರ್ ಇಲ್ಲ ಅಥವಾ ಯಾವುದೇ ತರ ವೈಜ್ಞಾನಿಕ ವಿಧಿ ಇಲ್ಲ, ಆಗದೇ ಇರುವಂತದನ್ನ ಆ ಕ್ಯಾನ್ಸರ್ ಮತ್ತೆ ಅವರು ಡಾಕ್ಟರ್ ಹತ್ರ ಹೋಗಿ ಅವರು ಚೆಕಪ್ ಎಲ್ಲ ಮಾಡಿಸ್ತಾರೆ. ಸೊ ಡಾಕ್ಟರ್ ಶಾಪ್ ಆಗೋದು, ಕೆಲವರು ಡಾಕ್ಟರ್ಸ್ ಡೈಗ್ನೋಸ್ ಮಾಡಿರೋರು ಅವರು ನೋಡ್ಕೊಂಡಿರೋದ್ನ ಅವ್ರಿಗೆ ಕೇಳ್ತಾ ಇದ್ರು, ನೀವು ಏನ್ ಮಾಡಿದ್ರಿ ಇದಕ್ಕೆ? ಅವರು ಬಹಳ ಕುತೂಹಲಕಾರ, ಯಾಕಂದ್ರೆ ಅವ್ರು ರಿಸರ್ಚ್ ಎಲ್ಲ ಮಾಡ್ತಾರೆ. ಸೊ ಈ ತರ ಆದ್ರೂ ಅದ್ಭುತವಾಗಿರುವಂತ ವಿಷಯಗಳು ಇದೆಲ್ಲ ಗೊತ್ತಾಗೋದಿಲ್ಲ. ಅಂದ್ರೆ ಇಲ್ಲಿ ಹೇಳೋ ಅಂತ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆಧ್ಯಾತ್ಮಿಕವಾಗಿ ನಾವು ಯಾವಾಗ ನಾವು ಕೃಷ್ಣನ ಅಲ್ಲಿ ನಾವು ಶರಣಾಗತರಾಗ್ತೀವಿ, ಅವಾಗಿನ ಕೃಷ್ಣ ನಮ್ಮ ಜೀವನ ನಾವು ಇವಾಗ ನಮ್ಮ ಇದು ಏನಾಗ್ತಾ ಇದ್ದಾನೆ, ನಾವು ನಾವು ಮಾಡ್ತಾ ಇದೀವಿ, ನನ್ನಿಂದ ನಡೀತಾ ಇದೆ ಅಂತ ನಾವು ಯಾವಾಗ್ಲೂ ನಾವು ಇದು ನಾನ್ ಮಾಡಿದೀನಿ, ಇದು ನನ್ ಮನೆ, ಈ ತರ ನಾವು ಯೋಚನೆ ಯಾವಾಗ್ಲೂ ನಮ್ಮ ಎಲ್ಲಾ ಕಾರ್ಯಗಳಲ್ಲೂ ನಾವು ಈ ತರ ಮಾಡ್ಕೊಂಡಿದೀವಿ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೆಲ್ಲ ಕೃಷ್ಣನ ಸ್ವತ್ತು. ಅವನು ಇದಲ್ಲ ಇವತ್ತಿಂದ ಇರ್ಬೋದು ಈ ಮನೆ ಹೋಗೋದು ಅಂತ ಹೇಳ್ಬೋದು, ಬರೀ ಇವ್ರ ಲೈಫ್ ಟೈಮ್ ಅಲ್ಲಿ ಮಾತ್ರ. ಅದಾದ್ಮೇಲೆ ಇವ್ರದಲ್ಲ ಅದು ಇನ್ನೊಬ್ರು ಯಾರು, ಆದ್ರೆ ನಿಜವಾಗ್ಲೂ ಯಾರು ಕೃಷ್ಣ ಭಗವಂತ ಹೌದು. ಸೊ ಇದನ್ನ ನಾವು ನಿಜವಾಗ್ಲೂ ಹಾಕೊಳ್ಬೇಕು. ನಾವ್ ನೀರೇ ಕಂಬರೋದ್ರಿ ಸುಮ್ಮನೆ ಇದೀವಿ. ಆಮೇಲೆ ನಾವು ನಮ್ಮ ಲೈಫ್ ಆಗೋದ್ಮೇಲೆ ಆಗೋದು ನಾವು ಮುಂದೆ ಯಾವ್ದೇನು ಹೋಗ್ತೀವೋ ಗೊತ್ತಿಲ್ಲ. ಸೊ ಪ್ರಭುಪಾದ ಒಂದ್ ಕಡೆ ಡೆಲ್ಲಿಯಲ್ಲೇ ಇಲ್ಲ ಒಂದ್ ಕಡೆ ದೊಡ್ಡ ಒಂದು ಅಷ್ಟೇ ಒಂದು ದೇವಸ್ಥಾನ ನೋಡುತ್ತೆ, ದೇವಸ್ಥಾನ ಅಷ್ಟೇ ಒಂದ್ ಜಾಗ ನೋಡುತ್ತಾ ಇದ್ರು. ಹೋದಾಗ ಒಂದ್ಸತಿ ಒಂದು ದೊಡ್ಡ ಮನೆ ಇತ್ತು, ಅಪಾರ್ಟ್ಮೆಂಟ್ ಇತ್ತು. ಸೊ ಅಲ್ಲಿ ಒಳಗಡೆ ಒಬ್ರು ಓಪನ್ ಮಾಡಿದ್ರು, ಅವರು ಓಪನ್ ಮಾಡಿ ತೋರಿಸ್ತಾ ಇದ್ರಲ್ಲ, ಸಡನ್ ಆಗಿ ತಪ್ಪ ಒಂದ್ ಇಲಿ ಹೆಗ್ಲ ಓಡೋಯ್ತು, ಪ್ರಕರಣ ಓಡ ಅಂತ ಒಂದ್ ಕಡೆ ಇತ್ತು ಓಡೋಯ್ತು. ಎಲ್ಲರೂ ಎದುರು ಕೇಳ್ಬೇಕು, ಹೂ ಇನ್ನು ಇಪ್ಪ ಹೆಗ್ನ ಹಿಂಗ್ ಹೋಗ್ತಾ ಇದೆ. ಸೊ ಪ್ರಭುಪಾದ ಅದನ್ನ ನೋಡ್ಬಿಟ್ಟು ಹೇಳ ಇದ್ರು ಅಂದ್ರೆ, ಇದು ಆಕ್ಚುಲಿ ಈ ಮುಂಚೆ ಈ ಅಪಾರ್ಟ್ಮೆಂಟ್ ಮಾಲೀಕ ಅಂದ್ರೆ ಆ ನೆಕ್ಸ್ಟ್ ಜೀವ ನೋಡಿ ರೂಪಿದ್ರು. ಯಾಕಂದ್ರೆ ಅವನ ಅಷ್ಟು ಅಂದ್ರೆ ಇದು ಅಟ್ಯಾಚ್ಮೆಂಟ್ ಅಂದ್ರೆ ಅವನ ಆಕರ್ಷಣೆ ಅಷ್ಟು. ಯಾಕಂದ್ರೆ ನಂದು ಅವನು ಅವ್ರು ಅಲ್ಲೇ ಇರ್ತಾರೆ, ಆದ್ರೆ ಬೇರೆ ಯಾವ್ದೋ ರೂಪದಲ್ಲಿ ಬೇರೆ ಜನ್ಮ ತಗೊಳ್ತಾರೆ. ಈ ತರ ಈ ತರ ಯಾವ್ದೇ ಆ ಪ್ರಜ್ಞೆಯಲ್ಲಿ ಹೌದು ಕರೆಕ್ಟ್ ಅವ್ರು ಹೇಳೋದು ಹೇಳ್ತಾರೆ. ಆ ಪ್ರಜ್ಞೆಯಲ್ಲಿ ಯಾರು ಇರ್ತಾರೋ ಅವ್ರ ಅಲ್ಲೇ ಇರ್ತಾರೆ, ಆದ್ರೆ ಮನುಷ್ಯ ದೇಹ ಇಲ್ಲದೆ ಇರ್ಬೋದು. ಕೆಲವು ಕಡೆ ಒಂದ್ ಕಡೆ ಪ್ರಭುಪಾದ ಹೇಳಿದ್ರು, ಜವಾಹರಲಾಲ್ ನೆಹರು ಒಂದು ನಾಯಿ ಆಗಿದೆ, ದೊಡ್ಡ ಮನೆ ಮಾಲೀಕನ ಮಾಲೀಕ ಇದ್ದಾನೆ, ಅವನ ಮನೆಯಲ್ಲಿ ನಾಯಿ ಆಗಿದೆ. ಪ್ರಭುಪಾದ ಇಮಿಡಿಯೇಟ್ ಆಗಿ ತಂದಿಡ್ಬಿಟ್ಟು ಅವ್ರು ತಂದಿಡ್ಬಿಟ್ಟು. ಯಾಕಂದ್ರೆ ಆಕ್ಚುಲಿ ನಿಜವಾದ ಜವಾಹರಲಾಲ್ ಬಹಳ ದೊಡ್ಡ ಮನೆ, ದೊಡ್ಡ ಸಾಹುಕಾರ. ಆದ್ರೆ ಆ ಇದೇನಿದೆ ಆಕರ್ಷಣೆ ಏನಿದೆ ಅದು ಹಂಗೆ ಇದೆ. ಸೊ ಅದಕ್ಕೆ ನಾಯಿಯಾಗಿ ಒಂದ್ ಕಡೆ ಇರುತ್ತೆ. ಆದ್ರೆ ನಿಜವಾಗ ನೋಡಿದ್ರೆ ತಾಯಿ ಜೀವನ ಏನೂ ಇಲ್ಲ ಮನುಷ್ಯ ಜೀವನ. ಸೊ ಅದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯಲ್ಲಿ ಇದೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಈ ತರ ಸುಖ ದುಃಖದ ಅಂದ್ರೆ ಈ ಸುಖವನ್ನು ಬಯಸಿ ನಾವು ಈ ತರ ಇದು ಭೌತಿಕ ಸುಖ ನಾವು ಏನ್ ನೋಡ್ತಾ ಇದೀವಿ, ಇದು ಭೌತಿಕ ಸುಖ. ಈ ಭೌತಿಕ ಸುಖದಿಂದ ಆಧ್ಯಾತ್ಮಿಕ ಸುಖದ ಬಗ್ಗೆ ನಾವು ಪರಿಕಲ್ಪನೆ ಮಾಡಬೇಕು. ಮತ್ತೆ ಜೀವನದಲ್ಲಿ ಪ್ರತಿಯೊಬ್ಬರ ದಿನಚರಿಯಲ್ಲಿ ನಾವು ಇದನ್ನ ಆಚರಣೆ ಮಾಡಬೇಕು. ಈ ಹರೇ ಕೃಷ್ಣ ಮಹಾಮಂತ್ರ ಮಾಡೋದ್ರಿಂದ ನಿಮಗೆ ಏನ್ ನಿಮ್ಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇವಾಗ ಇದ್ರು ಸಾಲ್ವ್ ಆಗುತ್ತೆ. ಅದಲ್ದೇನೆ ಇನ್ನೊಂದು ಹೆಚ್ಚು ನಿಮ್ಮ ಆಧ್ಯಾತ್ಮಿಕವಾಗಿ ನಿಮಗೆ ಸುಖದ ಮಾರ್ಗದಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಕೆಲವರು ಈ ಮಹಾಮಂತ್ರನ 40 ವರ್ಷದಿಂದ ಮಾಡ್ತಾರೆ. ಸೊ 40 ವರ್ಷದಿಂದ ಹೆಂಗ್ ಒಂದೇ ಮಂತ್ರ ಹೆಂಗಾಗ ಜಪ ಮಾಡುತ್ತೆ ನೀವು ಇವಾಗ ಯಾವ್ದೋ ಒಂದು ವಿಚಾರ ಹಾಕಿ ಅದ್ ನೋಡಿ 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 ಅದ್ ಒಂದೇ ತರ ಪ್ಲೇ ಆಗಿ 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 ಕೆಲ್ ರೋಡ್ಸಲ್ಲಿ ಹಾಕೋಗ್ಬಿಡ್ತು. ಕೆಲವು ಒಂದ್ಸತಿ ಹಾಗೆ ಆಯ್ತು, ಬಸ್ ಅಲ್ಲಿ ನಾನು ಈ ತರ ಹೋಗ್ತಾ ಇದ್ದೆ, ಅದು ಹೈದರಾಬಾದ್ ಒಂದ್ ಕಡೆ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಒಂದೇ ಸೀಡಿನ ಪ್ಲೇ ಮಾಡ್ತಾ ಅವ್ರು ಎಲ್ಲಾರು ಕೊನೆಗ್ ಬೈದ್ಬಿಟ್ರು ಅವ್ರ ಇವ್ರದ ಏನಿದು ಒಂದೇ ಸೀಟ್ ಒಂದೇ ತರ 20 ಸೀಟ್ ಇತ್ತು ಕಾಸ್ಟ್. ಅವ್ರು ಕೆಲವ್ ನೋಡ್ತಾರೆ ಇದಾರ ಅದ್ರ ಆದ್ರೆ ಕೆಲವು ಸತೆ ಕೆಲವರು ತುಂಬಾ ಬೇಜಾರಾಗಿ ಅವ್ರು ನಿಲ್ಸ್ಬಿಟ್ರು. ಸೊ ಬಟ್ ಇಲ್ಲಿ ಆಗಲ್ಲ, ಕೃಷ್ಣ ಅವನ ನಾಮ ಮತ್ತೆ ಅವನ ಕೃಷ್ಣನ ರೂಪ ಮತ್ತೆ ಕೃಷ್ಣನ ನಾಮ ಎರಡು ಅಂದ್ರೆ ಎರಡು ಒಂದೇ. ಫಾರ್ ಎಕ್ಸಾಂಪಲ್ ನೀರು ಅಂತ ಹೇಳಿ, ನೀರು ಅಂತ ಹೇಳೋದಕ್ಕೂ ಪದ ನೀರು ವಸ್ತು ಎರಡನ್ನು ಬೇರೆ ಬೇರೆ ಇಲ್ಲಿ. ಇವಾಗ ನಾನು ಬಹಳ ದಹ ಆಗಿರುತ್ತೆ, ನಾನು ನೀರು 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 ಅಂದ್ರೆ ನನ್ನ ದೇಹ ಇನ್ನೂ ಜಾಸ್ತಿ ದಹ ಆಗುತ್ತೆ. ಆದ್ರೆ ಆ ನೀರ್ನ ಆ ವಸ್ತುನ ತಗೊಂಡು ನನ್ನ ಇದರಲ್ಲಿ ಶರೀರ ಹಾಕೊಂಡ್ರೆ ಮಾತ್ರ ನನ್ಗೆ ಅದನ್ನ ಒಂದು ತೃಪ್ತಿ ಸಿಗುತ್ತೆ. ಆದ್ರೆ ಕೃಷ್ಣನ ನಾಮ ಆಗಲ್ಲ, ಕೃಷ್ಣನ ನಾಮ ಮತ್ತೆ ರೂಪ ಎರಡು ಒಂದು. ಕೃಷ್ಣನ ನಾಮ ತಗೊಂಡ್ರೆ ಸ್ವಯಂ ಕೃಷ್ಣನ ಸೇವೆ ಮಾಡಬೇಕು. ನಾಮನ ಅದಕ್ಕೆ ಹೇಳ್ತಾರೆ ಕಲಿ ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ. ಕಲಿಯುಗದಲ್ಲಿ ಕೃಷ್ಣನ ಅವತಾರ ಯಾವ್ದಂದ್ರೆ ನಾಮದಲ್ಲಿ ಇದೆ. ಕಲಿಕಾಲೆ ಕಲಿಯುಗದಲ್ಲಿ ನೋಡಿ, ಅದಕ್ಕೋಸ್ಕರ ಕಲಿಕಾಲ ಅಂತ ಹೇಳಿಲ್ಲ, ಸತ್ಯಕಾಲ ಅಂತ ಹೇಳಿಲ್ಲ, ಅಥವಾ ದ್ವಾಪರ ಕಾಲ ಅಂತ ಹೇಳಿಲ್ಲ. ಕಲಿಕಾಲೇ ನಾಮರೂಪೆ, ನಾಮದ ರೂಪದಲ್ಲಿ ಕೃಷ್ಣ ನಾಮ ಅಂದ್ರೆ ಹರಿನಾಮ. ಕಲಿಕಾಲೇ ನಾಮರೂಪೆ ಕೃಷ್ಣ ಅವತಾರ, ಕೃಷ್ಣ ಇದರಲ್ಲೇ ಅವತರಿಸಿದ್ದಾನೆ. ಅದಕ್ಕೋಸ್ಕರ ನಾವು ಮಾಡುವಂತ ಕಾರ್ಯಗಳಲ್ಲೆಲ್ಲ ಈ ಹರಕೃಷ್ಣ ಮಹಾಮಂತ್ರ ಯಾರ ಕಾರ್ಯ ಮಾಡುದು ಸತ್ಯ ಹರಕೃಷ್ಣ ಮಹಾಮಂತ್ರದಲ್ಲಿ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಎಕ್ಸಾಮ್ ಹೋಗ್ಬೇಕು ಅಥವಾ ದಿವಸ ಓದ್ಬೇಕು, ಫಸ್ಟ್ ಕೃಷ್ಣನ ನಾಮ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ಹರೇ ರಾಮ್ 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 ಹರೇ ಹರೇ, ಇದನ್ನ ನೀವು ಅಳವಡಿಸ್ತೀವಿ. ನಾನು ನಂದಿಯಿಂದೆಲ್ಲ ಅಳವಡಿಸ್ತೀವಿ ಪ್ರತಿ ಕಾರ್ಯದಲ್ಲೂ ಫಸ್ಟ್ ಹರೇ ಕೃಷ್ಣ ಮಹಾಮಂತ್ರ. ಕೆಲವ್ರ ಕಡೆ ನಾವು ಬರಿತೀವಿ, ಅದ್ರ ಮೇಲೆ ಹರೇ ಕೃಷ್ಣ ಬರಿತೀವಿ, ಆಮೇಲೆ ನಾವು ಬಿಟ್ಟಿದ್ ನಮ್ಮ ಏನೋ. ಪ್ರತಿಯೊಂದು ವಸ್ತುವಲ್ಲಿ ಏನ್ ವಸ್ತು ಬರ್ತೀವೋ ಅದನ್ನು ಕೃಷ್ಣ, ಬಟ್ಟೆ ಆಗಿರ್ಬೋದು, ಹಣ್ಣಾಗಿರ್ಬೋದು ಅಥವಾ ಬೇರೆ ಏನಾದ್ರೂ ಆಗಿರ್ಬೋದು. ಸೊ ಈ ಹರೇ ಕೃಷ್ಣ ಮಹಾಮಂತ್ರನ ಮೊದಲು ಈಗ ಕೆಲವರು ಗಾಡಿ ಎಲ್ಲ ತಗೊಳ್ತಾರೆ, ಅವ್ರೇನ್ ಮಾಡ್ತಾರೆ ಯಾರು ದೇವಸ್ಥಾನ ಮುದ್ದೆ ಎಲ್ಲರೂ ಇದೆ ಅಂತ ನೋಡ್ತಾರೆ. ಯಾಕೆ ಸುಮ್ಮನೆ ಹೊರಟು ಬಿಡ್ಬೋದಲ್ಲ, ಯಾಕಂತಂದ್ರೆ ಅದರಿಂದ ನಮ್ಗೆ ಉನ್ನತವಾಗಿ ಇನ್ನು ಉನ್ನತ ಚೆನ್ನಾಗಿರ್ಲಿ, ಚೆನ್ನಾಗಿರ್ಬೇಕು ನಾವು ನಿಜವಾಗ್ಲೂ ನೀವು ಚೆನ್ನಾಗಿರ್ಬೇಕಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ. ಯಾಕಂತಂದ್ರೆ ನಮ್ದು ಆಲ್ರೆಡಿ ಎಲ್ಲಾರ್ಗೂ ಒಂದೊಂದು ಕಾಲ ನಿಶ್ಚಯವಾಗಿದೆ, ಹೌದಲ್ಲ. ಸೊ ಇದರಿಂದ ನಾವು ಆಧ್ಯಾತ್ಮಿಕ ಜೀವನಕ್ಕೆ ನಾವು ಕಾಲಿಡ್ಬೇಕಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ. ಸೊ ನಮ್ಮ ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹಳ ಉದಾರ ಅಂದ್ರೆ ಅವರು ಕೃಪಾದಾಸರು. ನಮ್ಮ ಮಹಾವದನ, ಮಹಾವದನ ಅಂದ್ರೆ ಬಹಳ ಬಹಳ ಯಾರಿಗೆ, ಫಾರ್ ಎಕ್ಸಾಂಪಲ್ ಒಂದು ವಿಷಯ, ಒಂದು ಉದಾಹರಣೆ ಕೊಡ್ತೀವಿ. ಇದಕ್ಕೆ ಮುಂಚೆ ಇವಾಗ ಪಾಶ್ಚಾತ್ಯ ದೇಶದಲ್ಲಿ ಅವರು ಕೃಷ್ಣ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಕೃಷ್ಣ ಅಂತಂದ್ರೆ ಓ ಕೃಷ್ಣ ಭಗವದ್ಗೀತ ಇಲ್ಲಿ ಫೋಟೋ ಅದು ನೋಡಿರ್ತಾರೆ, ಇಲ್ಲ ಫೋಟೋ ನೋಡಿ ಕೃಷ್ಣ ಬರ್ತಾರೆ, ಇಲ್ಲ ಆ ಪೇಜ್ ಅಲ್ಲಿ ಆ ರಥ ಹೊಡ್ತಾರೆ ಅವತಾರ ಅಂತ ಹೇಳ್ತಾರೆ. ಕೆಲವರು ಯಾವ್ದೇ ಒಂದು ರೀತಿಯಲ್ಲಿ ನೋಡಿರ್ತಾರೆ ಅಲ್ಲಿ ಕೃಷ್ಣ ಅಂದ್ರೆ
ಯಾರೋ.
ಈ ತರ ಅಜೆಕ್ಟ್ ಅಂದ್ರೆ ಪಾಶ್ಚಾತ್ಯ ದೇಶದಲ್ಲಿ ಅವ್ರಿಗೆಲ್ಲ ಇದೆಲ್ಲ ಏನೋ ಗೊತ್ತಿಲ್ಲ. ಆದ್ರೆ ಇವಾಗ ಅವ್ರೆಲ್ಲಾನು ಕೃಷ್ಣನ ಪೂಜೆ ಮಾಡ್ತಾರೆ, ಅವ್ರು ಕೃಷ್ಣನ ನಾಮಜಪ ಮಾಡ್ತಾರೆ. ಇದು ಹೇಗೆ ಇದು ಅಂದ್ರೆ ನೋಡಿ, ಆ ಹರಿಕೃಷ್ಣ ಮಹಾಮಂತ್ರದಿಂದ ಎಲ್ಲ ಆಗ್ತಾ ಇದೆ. ಕೆಲವರು ಅವರು ಚೈನಾ, ಅವರು ಚೈನೀಸ್, ಅವರೆಲ್ಲ ಅವ್ರ ಏಕಾದಶಿ ಫಲ ಮಾಡ್ತಾರೆ. ಹೇಗೆ? ಯಾಕಂದ್ರೆ ಈ ಹರಿಕೃಷ್ಣ ಮಹಾಮಂತ್ರದ ಪ್ರಭಾವದಿಂದ, ಅದಕ್ಕೆ ಮಹಾಮಂತ್ರ ಅಂತ ಹೇಳ್ತಾರೆ. ಕಲಿಕಾಲೇ ನಾಮ ರೂಪೆ, ಹರೇರ್ನಾಮ್ 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 ಇವ ಕೇವಲ ಕಲವು ನಾಸ್ತಿ ನಾಸ್ತಿ ನಾಸ್ತಿ. ಶಾಸ್ತ್ರ ಏನ್ ಹೇಳ್ತಾ ಇದೆ ಎಕ್ಸಾಕ್ಟ್ ಆಗಿ ಆಗ್ತಾ ಇದೆ. ಪ್ರತಿಯೊಂದು ಬರೀ ಭಾರತದಲ್ಲಿ ಒಂದೇ ಅಲ್ಲ, ಬರೀ ಭಾರತ ಕೃಷ್ಣ ಬರೀ ಹಿಂದೂ ದೇವತೆ ಅಲ್ಲ, ಅದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್. ಪಾಕಿಸ್ತಾನ ಅಲ್ಲಿ ಪ್ರೀತಿ ಮಾಡ್ತಾ ಇದಾರೆ ನಮ್ಮ ಕೆಲವು ಭಕ್ತರು, ಅವರು ಸಾರ್ವಭೌಮ ಪ್ರಭು, ಅವರು ಕರಾಚಿಯಲ್ಲಿ ಹುಟ್ಟಿರೋದು, ಅವರು ಅಲ್ಲಿ ಕೃಷ್ಣ ಪ್ರಜ್ಞೆ ತಗೊಂಡಿದ್ದಾರೆ. ಸೊ ಅವ್ರು ಎಂತ ಎಷ್ಟು ಚೆನ್ನಾಗಿ ಪ್ರಚಾರ ಮಾಡ್ತಾರೆ ಅಂದ್ರೆ, ಅವ್ರ ಪ್ರಚಾರ ಮಾಡ್ತಾ ಮಾಡ್ತಾ ಪಾಕಿಸ್ತಾನ ಅಲ್ಲಿ ಎಷ್ಟೋ ಜನ ಭಕ್ತರಾಗಿದ್ದಾರೆ. ಸ್ಟಾರ್ ಪ್ಲಸ್ ಅಲ್ಲಿ ಆತ್ಮ ಅಂತ ಒಂದು ಸೀರಿಯಲ್ ಬರುತ್ತೆ, ಪ್ರತಿ ದಿವಸ 7 ಗಂಟೆ ಬೆಳಿಗ್ಗೆ
ಭಾನುವಾರ
ಭಾನುವಾರ ಬರುತ್ತೆ ಅಂತ ನನಗೆ ಮಾಡಿಲ್ಲ, ಭಾನುವಾರ ನಾವು ದೇವಸ್ಥಾನ. ಸೊ ಅವರು ಒಳ್ಳೆ ಪ್ರಚಾರ, ಒಳ್ಳೆ ಚೆನ್ನಾಗಿ ಪ್ರಚಾರ ಮಾಡ್ತಾರೆ. ಇವರೆಲ್ಲ ಹೇಗೆ ಕೃಷ್ಣ ಪ್ರಜ್ಞೆ ತಗೊಂಡಿದ್ದಾರೆ? ಹರೇ ಕೃಷ್ಣ ಮಹಾಮಂತ್ರ ನಿಜವಾಗ್ಲು ಆಕ್ಟ್ ಆಗ್ಬೇಕು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಕೊಟ್ಟೆ, ದೊಡ್ಡ ಬೆಂಕಿ ನೀವ್ ಮುಟ್ಟಿದ್ರೆ ಸುಡ್ಬೇಕು, ಬೇರೆ ಯಾರ್ ಮುಟ್ಟಿದ್ರು ಸುಡ್ಬೇಕು. ಅದೇ ತರ ಹರೇ ಕೃಷ್ಣ ಮಹಾಮಂತ್ರ ಯಾರ್ ಮಾಡ್ತಾರೆ ಅವ್ರಿಗೆ ಆ ಪ್ರಭಾವ ಇರುತ್ತೆ, ಅಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ.
ಅಲ್ಲಿಂದ ಮಾಡ್ತಾರೆ ಯಾರು ಕೃಷ್ಣ ಅಂದ್ರೆ ಯಾರು ಗೊತ್ತಿಲ್ಲ ಅಂತವ್ರಿಗೆ ಕೃಷ್ಣನ ಬಗ್ಗೆ ನಾವು ಪ್ರಜ್ಞೆ ಅಂತ ಕೊಟ್ಟು ಅವ್ರು ಮಾಡಿಸಿ ಪ್ರೂಫ್ ಮಾಡ್ತಿದ್ರು ನಮ್ಗೆ, ಅಂದ್ರೆ ನಮ್ಗೆ ನಾವು.
ಸೊ ಮೊದಲು ಪ್ರಭುಪಾದ ಭಾರತದಲ್ಲಿ ಶುರು ಮಾಡಿದ್ರು, ಯಾರು ತಗೊಳ್ಳಿಲ್ಲ. ಇನ್ನೊಂದು ಮಾಂಸ ಯಾರು ಕೊಡ್ತಾರೆ? ಆದ್ರೆ ಪಾಶ್ಚಾತ್ಯ ದೇಶದಲ್ಲಿ ಕೊಟ್ಟಾಗ ಮಾತ್ರ ನಾವು ತಗೊಳ್ಳಿ. ಯಾಕಂದ್ರೆ ನಾವು ಎಲ್ಲರೂ ಪಾಶ್ಚಾತ್ಯ ದೇಶದಲ್ಲಿ ಏನ್ ಮಾಡ್ತಾರೋ ನಾವು ಜಾಸ್ತಿ ಅದನ್ನ ಯಾರು ಪ್ರತಿಯೊಂದು. ಆದ್ರೆ ಮಂತ್ರ ಪಾತ್ರ ಭಾರತದವರು ಉಪಯೋಗದೆಲ್ಲ ಪಾಶ್ಚಾತ್ಯ. ಹೌದಲ್ಲ ಈ ತರ ಪಿಜ್ಜಾ ಇದೆಲ್ಲ ನಾವು ಕೇಳಿಲ್ಲ. ಕೆಲವು ನಾವು ಚಿಕ್ಕದ ಪಿಜ್ಜಾ ಪಿಜ್ಜಾ ಅದ್ಬಿಟ್ಟು ಒಂದು ಬಾಯಿಗೆ ಬರೋದಿಲ್ಲ ಏನೋ. ಸೊ ಎಲ್ಲರು ತಿನ್ನೋದಾಗ್ಲಿ, ಒಂದು ಉಪಯೋಗಿಸೋದಾಗ್ಲಿ, ನೋಡೋದಾಗ್ಲಿ, ಇದನ್ನೆಲ್ಲಾರು ಪಾಶ್ಚಾತ್ಯ ದೇಶದ ಇದ್ದಾರೆ ಅನ್ಕೊಂಡಿದ್ರು. ಅದಕ್ಕೆ ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಹೋಗ್ಕೊಟ್ರೆ ಇವಾಗ ಇಷ್ಟಪ್ರತಿ ಇವತ್ತು ಇಷ್ಟ ಇವಾಗ ಎಲ್ಲಾರು ಭಕ್ತರ
ಅದಕ್ಕೆ
ಪ್ರಭುಪಾದ ಅವ್ರನ್ನ ಕೆಲವೊಂದು ಗುರುಗಳು ಅಂದ್ರೆ ಅವ್ರ ಅಷ್ಟು ಅರ್ಹತೆ ನಿಜವಾಗ ಒಂದು ರೀತಿಯಲ್ಲಿ ಅವರಲ್ಲಿರೋ ಅರ್ಹತೆ ನಮ್ಮ ನಿಮ್ಮ. ಸೊ ಅದರಿಂದ ಅರ್ಹತೆ ಮೂಲಕ ನಾವು ಇದು ಆಕ್ಚುಲಿ ಭಾರತದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅಂತ ಏನಂತಾರೆ, ಜಾತಿ ಪದ್ಧತಿ ಅಂತಾರೆ. ಜಾತಿ ಪದ್ಧತಿ ಇದೆ, ಇದರಲ್ಲಿ ಜಾಸ್ತಿ ಇದೆ. ಅಂದ್ರೆ ಕೆಲವರು ನೋಡ್ಬೋದು ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದವರನ್ನ ಬ್ರಾಹ್ಮಣ ಅಂತ ಕರೀತಾರೆ. ಅದು ಇದ್ರಲ್ಲೂ ಅದು ಆಗಲ್ಲ. ಹೇಗೆ ಅಂತಂದ್ರೆ ಗುಣದ ಮೂಲಕ, ಗುಣದ ಮೇಲೆ ಹೋಗುತ್ತೆ. ಸಪೋಸ್ ಅವನು ಶೂದ್ರನ ಮಟ್ಟ ಅಂದ್ರೆ ಶೂದ್ರನ ಮನೆಯಲ್ಲಿ ಹುಟ್ಟಿದ್ರೆ ಅಂತ ಆದ್ರೆ ಅವನು ನಿಜವಾದ ಹೃದಯದಲ್ಲಿ ಅವನು ಪರಿಶುದ್ಧನಾಗಿರ್ತಾನೆ ಅನ್ಕೋ. ಅವ್ನು ಮಾಡುವಂತ ಕಾರ್ಯಗಳಲ್ಲಿ ಎಲ್ಲ ಅವನ ಶುದ್ಧತೆಯನ್ನು ನೋಡ್ತದೆ. ಅವನನ್ನ ನಿಜವಾಗ್ಲು ಬ್ರಾಹ್ಮಣ ಅಂತ ನಾವು ಸ್ವೀಕರಿಸ್ಬೇಕು. ಇದು ಶಿಲ ಪ್ರಭುಪಾದರ ಗುರುಗಳು ಇದು ಗುಣದ ಮೇಲೆ ಹೋಗುತ್ತೆ. ಆಕ್ಚುಲಿ ಶಾಸ್ತ್ರದ ಪ್ರಕಾರ ಗುಣದ ಮೇಲೆ ಹೋಗುತ್ತೆ. ಸೊ ಯಾರೇ ಇರ್ಬೋದು, ಎಷ್ಟೇ ದೊಡ್ಡ ಉನ್ನತವಾಗಿರೋಂತ ಇವರು ಇರ್ಬೋದು, ಆದ್ರೆ ನಿಜವಾಗ್ಲೂ ಅವನ ಗುಣದ ಮೇಲೆ ಪರಿಕಲ್ಪನೆ ಆಗಿದೆ ಆಧ್ಯಾತ್ಮಿಕ ಜ್ಞಾನ. ಸೊ ಆದ್ರೆ ಒಂದು ವಿಷಯ ಒಂದು ಕಡೆ ಚೈತನ್ಯ ಚರಿತ ಅಂದ್ಬಿಟ್ಟು ಒಂದು ಇದಿದೆ ಶಾಸ್ತ್ರ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಹರೇ ಕೃಷ್ಣ ಮಹಾಮಂತ್ರ ಮಾಡ್ತಾರೆ ಅವರೆಲ್ಲರೂ ಬ್ರಾಹ್ಮಣರು. ಆಕ್ಚುಲಿ ನಿಜವಾಗ್ಲೂ ಅಂದ್ರೆ ಜನರಲ್ ಆಗಿ ನೋಡಿದ್ರೆ ನಮ್ಮ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ನೋಡಿದ್ರೆ ಕಲಿಯುಗ ಶುದ್ರ ಸಂಭವ, ಕಲಿಯುಗದಲ್ಲಿ ಎಲ್ಲಾರು ಶುದ್ರ. ಅವ್ರು ನೋಡಿ ನಂದು ಇದೆ ಆಕ್ಚುಲಿ ತೋರಿಸ್ತಿದೆ. ಅದೇ ಇದು ಸುಮ್ಮನೆ ಒಳಗಡೆ ಇರುತ್ತೆ, ಅದು ಇರಬೇಕು ಒಳಗಡೆ ಇರುತ್ತೆ ಅಷ್ಟೇ. ವಿಜಯನಗರ ಬ್ರಾಹ್ಮಣ ಅಂದ್ರೆ ಅವ್ರಿಗೆ 26 ಕ್ವಾಲಿಟಿ ಇದೆ, ಗುಣಗಳು ಇದೆ. ಸತ್ಯ ಸತ್ಯವನ್ನು ನೋಡಿಬಿಟ್ಟು ಈಗ ನಾವು ಅದು ಫುಲ್ ಹಾಕೊಂಡಿದ್ವಿ. ಎಲ್ಲರಿಗೂ ಏನೋ ಒಂದು ಹೇಳಿರ್ತೀವಿ, ಇಲ್ಲ ಇವಾಗ ಏನೋ ಒಂದು ಜಾಬ್ ಹುಡುಕ್ಬೇಕಂದ್ರೆ ಅದು ಇಲ್ಲ ಕೆಲವು ಸ್ವಲ್ಪ ಎರಡು ಇರಲ್ಲ. ನಾನು ಹಾಕಿದ್ದು ಹಾಗೆ ಆದ್ರೆ ಇದು ಹಾಕಿದ್ದೀನಿ. ಸೊ ನಾನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ರು, ಆದ್ರೆ ನನಗೆ ಗುಣಗಳಿಲ್ಲ ಇರಲಿಲ್ಲ. ಸೊ ಆದ್ರೆ ಶಿಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಶಿಲ ಪ್ರಭುಪಾದರು ಈ ಹರಿಕೃಷ್ಣ ಮಹಾಮಂತ್ರ ಯಾರು ಮಾಡ್ತಾರೆ, ಯಾರು ಮಲ್ಯ. ಸೊ ಭೇದ ಭಾವ ಇಲ್ಲ ಹರಿಕೃಷ್ಣ ಮಹಾಮಂತ್ರ ಮಾಡೋದ್ರಿಂದ. ಸೊ ಎಲ್ಲಾರು ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು. ಅದಕ್ಕೋಸ್ಕರ ನಾವು ಎಲ್ಲರೂ ಕೇಳ್ಕೊಳ್ತೇವೆ, ಎಲ್ಲರೂ ಹರಿಕೃಷ್ಣ ಮಹಾಮಂತ್ರ ಮಾಡ್ತಾರೆ. ಅವರು ಚಿಕ್ಕ ಮಗು ಆಗಿರ್ಬೋದು ಅಥವಾ ವೃದ್ಧಾಪ್ಯ ಆಗಿರ್ಬೋದು ಅಥವಾ ಕೆಲವು ಕಡೆ ನೀವು ನಮ್ಮ ಭಕ್ತರಲ್ಲೇ ಕೆಲವು ಕಡೆ ಇದು ಕೆಲವರು ಸೌತ್ ಆಫ್ರಿಕಾ ಬಂದಿದ್ದಾರೆ, ಕೆಲವರು ಜಪಾನ್ ಇಂದ ಬಂದಿದ್ದಾರೆ. ಅವರೆಲ್ಲ ಲೇಖರು ಅವರು ಇಂಥ ಚೀನಾದ ಇಂಡೋನೇಷ್ಯಾದಲ್ಲಿ ಭಕ್ತರಾಗಿದ್ದಾರೆ. ಅವರು ನಾಯಿ ಮಾಂಸ ತಿಂತಾರೆ ಜಾಸ್ತಿ ಇಂಡೋನೇಷ್ಯಾ. ಇಂಥವ್ರಿ ಕೃಷ್ಣ ಪ್ರಜ್ಞೆ ಕೊಡ್ಬೇಕಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು ನಮೋ ಮಹಾವದನ್ನಾಯ ಕೃಷ್ಣ ಪ್ರೇಮ ಪ್ರದಾಯ, ಕೃಷ್ಣ ಪ್ರೇಮನ ಕೊಟ್ಟಿದ್ದಾರೆ. ಡೈರೆಕ್ಟ್ ಕೃಷ್ಣ ಪ್ರೇಮ, ಕೃಷ್ಣನ ನಾಮ ಮತ್ತೆ ಕೃಷ್ಣನ ಪ್ರೇಮ, ಕೃಷ್ಣ ಪ್ರೇಮ ಪ್ರದಾಯಿತೆ. ನೋಡ್ತಾ ಇಲ್ಲ ಅವ್ ನೀನ್ ಬ್ರಾಹ್ಮಣನ ನೀನ್ ಶೂದ್ರನ ಅಂತ ನೋಡ್ತಾನ, ಎಲ್ರಿಗೂ ಒಂದೇ ತರ ಕೃಷ್ಣ ಪ್ರೇಮ ಪ್ರದಾಯಿತೆ. ಕೃಷ್ಣ ಕೃಷ್ಣ ಚೈತನ್ಯ ನಾಮ, ಕೃಷ್ಣ ಚೈತನ್ಯ ಹೆಸರು, ಕೃಷ್ಣ ಚೈತನ್ಯ ನಾಮನೆ ಗೌರವ ಕೃಷ್ಣ ನಾಮ. ಸೊ ಇವರು ಮಹಾವದನ್ನ, ಸೊ ಇವ್ರ ತರ ಯಾರು ಬಂದಿಲ್ಲ ಇದುವರೆಗೂ. ಎಷ್ಟೋ ಶಾಸ್ತ್ರಗಳಲ್ಲಿ ಕೃಷ್ಣ ಬಂದಿದ್ದಾನೆ, ರಾಮ ಬಂದಿದ್ದಾನೆ, ನರಸಿಂಹ ಬಂದಿದ್ದಾನೆ, ಎಷ್ಟೋ ತರ ಅವತಾರ ಕೃಷ್ಣ ತಗೊಂಡಿದ್ದಾನೆ. ಆದ್ರೆ ಈ ತರ ಇವರು ಯುಗಾವತಾರ, ಈ ಅತಿ ಯುಗದಲ್ಲಿ ಎಷ್ಟೋ ಅವತಾರಗಳು ಬರುತ್ತೆ. ಒಂದು ಯುಗದಲ್ಲಿ ರಾಮನ ಅವತಾರ, ಕೃಷ್ಣನ ಅವತಾರ, ಹಲವಾರು ಅವತಾರ, ಇದು ವಾಮನ ಅವತಾರ, ನೃಸಿಂಹ ಅವತಾರ, ನೃಸಿಂಹ ವಾಮ ಒಂದು ನಮ್ಮ ವೈಷ್ಣವದಲ್ಲಿ ಹಾಂಗ್ಬಿಟ್ಟಿದೆ. ನೃಸಿಂಹ ವಾಮನ ಶ್ರೀಮಧುಸೂದನ ಅದರ ಗಜೇಂದ್ರ ನಂದನ ಶ್ಯಾಮ ಆತರ ಕೆಲವರು ತುಂಬಾ ಚೆನ್ನಾಗಿದೆ. ಸೊ ಹಲವಾರು ಅವತಾರಗಳು ಬಂದಿವೆ. ಆದ್ರೆ ಈ ಅವತಾರ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು ಹೇಳ್ತಾರೆ. ಈ ತರ ಅವತಾರ ಯಾವ ಯಾವ ಯುಗದಲ್ಲೂ ಬಂದಿಲ್ಲ. ಯಾವ ನಾಲ್ಕು ಯುಗ ಇದೆ, ನಾಲ್ಕು ಯುಗದಲ್ಲೂ ಈ ಅವತಾರ ಚೇತನ ಮಾತ್ರ ಅವತಾರ. ನೀವು ನೀವು ನೋಡ್ರಿ ಪಾಶ್ಚಾತ್ಯ ದೇಶದಲ್ಲಿ ಯಾರು ಕೃಷ್ಣ ಅಂದ್ರೆ ಆಧ್ಯಾತ್ಮಿಕವಾಗಿ ಯಾರು ಇರಬಹುದು ಅಂತದಲ್ಲಿ ಅವ್ರು ಮಾಡ್ತಾ ಇದಾರೆ, ಅವರಿಂದ ನಾವು ಕಲಿತಾ ಇದೀವಿ ಅಂದ್ರೆ ಅದು ಸಂಥಿಂಗ್. ಸೊ ಅದಕ್ಕೆ ಈ ಹರಿಕೃಷ್ಣ ಮಹಾಮಂತ್ರದ ಇದು ನಾನು ಏನಂತಂದ್ರೆ ಪ್ರತಿಯೊಬ್ಬರು ಮಾಡ್ಬೇಕು ಹರಿಕೃಷ್ಣ ಮಹಾಮಂತ್ರ. ಸೊ ಇವಾಗ ಈ ಹರಿಕೃಷ್ಣ ಮಹಾಮಂತ್ರ ಒಂದು ಮನವನ್ನ ಕನ್ನಡ ಸಂತ